ஸ்தோத்தியமிமாம் பிரசுப்தாம் சஞ்சீவயத்யகிலசக்திதரஸ்வதாம்னா அன்யாம்ச்ய ஹஸ்தசரணஸ்ரவணத்வதாதீன் பிராணான் நமோ பகவதே புருஷாய துப்பியம் ஜெயதி ஹரிரசிந்தியா சர்வதேவைகவந்தியா பரமகுருரபீஷ்டாவாப்திதஸ்ஸஜ்ஜனானாம் நிகிலகுணகணார்ணோ நித்யநிர்முக்தோஷ சரசிஜநயனோசௌ ஸ்ரீபதிர்மானதோனஹ யஸ்மாத் ப்ரஹ்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நமஹ வ்யாஸாய பவநாசாய ஸ்ரீஷாய குணராஷயே ஹ்ருத்யாய சுத்த வித்யாய மத்வாய ச நமோ நமஹ லசது ஸ்ரீமதானந்ததீர்த்தேந்துர்னோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிக்ருந்ததி வாணிதே கரவாண்யம்ப சரணோ ஹ்ருதி சர்வதா மத்வாக்ய சரணிர்பூயாத் ஸ்ரீமதாச்சாரிய பாவகா ஹராய பஜகா நிஷ்ட ஹராய புரவைரிணே பவாய பவதே பூயாத் சிவாய சிரசா நமஹ உமேஷாத்யா சுராவோஹம் ஈடே சேதோபிமானினஹ யூயம் சர்வே ப்ரகுருத மனோமே மத்வபாவகம் ஸ்ரீமத்வஹ கல்பவ்ருட்சஸ்து ஜயார்யஹ காமதுத்ஸ்மிருதஹ சிந்தாமணிஸ்து வ்யாசாரியஹ முனித்ரயமுதாஹ்ருதம் வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மியஹம் பிருத்வீமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தான் நமஸ்தே குருன் மம ஸ்ரீகுருப்யோ நம ஹரிஹ ஓம். பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருட்சாய நமதாம் காமதேனவே. பரமபவித்ரவாத ஸ்ரீ ராகவேந்திர சுவாமிகள ஆராதனா மகோத்சவத ஈ சுப சந்தர்ப்பதல்லி ಇವತ್ತಿನ ದಿವಸ ಶ್ರೀ ರಾಘವೇಂದ್ರ ಮಂಗಲಾಷ್ಟಕ ಅನ್ನೋದರ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮಲ್ಲಿ ಹರಿಗುರುಗಳನ್ನು ಆರಾಧನೆ ಮಾಡಲಿಕ್ಕೋಸ್ಕರವಾಗಿ ಅನೇಕ ಬಗೆಯ ಸಾಹಿತ್ಯ ರಚಿತವಾಗಿದೆ. ಪೌರಾಣಿಕ ಕಾಲದಿಂದ ಸಹ ಇಂಥ ಪೌರುಷೇಯ ಸಾಹಿತ್ಯ ಬಗೆ ಬಗೆಯಾಗಿ ಹರಿಗುರುಗಳ ಮೇಲೆ ಅತ್ಯಂತ ವಿಪುಲವಾಗಿ ನಾವು ಕಾಣುತ್ತೇವೆ. ಅದರಲ್ಲಿ ಈ ಅಷ್ಟಕ ಸಾಹಿತ್ಯ ಬಹಳ ವಿಶಿಷ್ಟವಾದದ್ದು. ಅಷ್ಟಕಗಳು ಅಂದರೆ ಎಂಟು ಶ್ಲೋಕಗಳ ಕೃತಿಗಳು. ಅಷ್ಟ ಶ್ಲೋಕಗಳಿದ್ದಾಗ ಅಷ್ಟಕ ಅಂತ ಕರೆಯೋದು ಆ ಸಾಹಿತ್ಯ ಪ್ರಕಾರದ ವೈಶಿಷ್ಟ್ಯ. ಅದರಲ್ಲಿ ನಮ್ಮ ಇತ್ತೀಚಿನ ದಿವಸದಲ್ಲಿ ಈ ಕಲಿಯುಗದೊಳಗೆ ವೈಷ್ಣವ ಪರಂಪರೆಯಲ್ಲಿ ಅಷ್ಟಕ ಪರಂಪರೆಗೆ ನಾಂದಿ ಹಾಡಿದವರು ಸರ್ವ ಮೂಲಕಾರರಾದ ಸಾಕ್ಷಾತ್ ಶ್ರೀಮದ್ ಆಚಾರ್ಯರು. ಅವರ ದ್ವಾದಶ ಸ್ತೋತ್ರದಲ್ಲಿ ಅನೇಕ ಅಷ್ಟಕಗಳುಂಟು. ಅದರಲ್ಲಿ ಒಂದು ಅಷ್ಟಕ ಅವರೇ ಹೇಳ್ತಾರೆ, ಈ ಕುರುಭುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಕೊನೆಗೆ ಹೇಳುತ್ತಾರೆ, ಆನಂದ ತೀರ್ಥ ಮುನಿನ ಪೂರ್ಣ ಪ್ರಜ್ಞಾಭಿಧಾಯುಜ ಕೃತಂ ಹರಿಯಷ್ಟಕಂ ಭಕ್ತ್ಯ ಪಠತಃ ಪ್ರಿಯತೆ ಹರಿಹಿ. ಅದು ಹರಿಯಷ್ಟಕ ಅಂತ ಆಚಾರ್ಯರು ಕರೆದಿದ್ದಾರೆ. ಅದರ ಮೇಲೆ ಇನ್ನು ಅನೇಕ ಅಷ್ಟಕಗಳ ಒಂದು ಪರಂಪರೆಯೇ ಶುರುವಾಯಿತು. ದೊಡ್ಡವರು ಏನ್ ಮಾಡುತ್ತಾರೆ, ಉಳಿದವರಿಗೆ ಮೇಲ್ಪಂಕ್ತಿ ಅದು ಒಂದು. ಇದರಿಂದಾಗಿ ಅಷ್ಟಕ ಸಾಹಿತ್ಯ ಶ್ರೀ ಹರಿಯ ಮೇಲೆ ಅಷ್ಟಕ ರಚಿತವಾದಂತೆ ಆಚಾರ್ಯರ ಮೇಲೂ ಅಷ್ಟಕಗಳು ರಚಿತವಾದವು ಬೇಕಾದಷ್ಟು. ಮುಂದೆ ಶ್ರೀ ಜಯತೀರ್ಥರ ಮೇಲೆ ಅಷ್ಟಕಗಳು ಬಂದವು. ಶ್ರೀಪಾದರಾಜರ ಮೇಲೆ ಅಷ್ಟಕ ಇದೆ. ಶ್ರೀಪಾದರು ವ್ಯಾಸರಾಜರು ಬರೆದಿರತಕ್ಕಂತಹ ಪೂರ್ವವಾದಂತಹ ಶ್ರೀಪಾದರಾಜ ಅಷ್ಟಕವೇ ಪ್ರಸಿದ್ಧವಾಗಿದೆ. ಆಮೇಲೆ ವಾದರಾಜರ ಮೇಲೆ ಅಷ್ಟಕಗಳು ಉಂಟು, ರಘುತ್ತಮ ಸ್ವಾಮಿಗಳ ಮೇಲೆ, ರಾಘವೇಂದ್ರ ಸ್ವಾಮಿಗಳ ಮೇಲೆ. ಹೀಗೆ ಅಷ್ಟಕದ ಒಂದು ದೊಡ್ಡ ಒಂದು ಪರಂಪರೆಯೇ. ಅದರಲ್ಲೂ ಮಂಗಲ ಅಷ್ಟಕ ಇನ್ನೊಂದು ವಿಶೇಷ. ಎಂಟು ಶ್ಲೋಕಗಳಿದ್ರೆ ಅಷ್ಟಕವಾದರೆ ಅದರಲ್ಲಿ ಮಂಗಲವನ್ನು ಹಾರೈಸಿದಾಗ ಮಂಗಲಾಷ್ಟಕ ಅನ್ನೋ ಹೆಸರು ಬರುತ್ತೆ. ಅಂತ ಮಂಗಲಾಷ್ಟಕಗಳು ಕೂಡ ಪುರಾಣ ಕಾಲದಿಂದ ಪ್ರಸಿದ್ಧವಾದದ್ದು. ಇವತ್ತು ಪ್ರಸಿದ್ಧವಾದ ಮಂಗಲಾಷ್ಟಕ ಕೇಳೇ ಇದ್ದೀರಿ, ಲಕ್ಷ್ಮಿ ಈರ್ಯಶ್ಯ ಪರಿಗ್ರಹ ಕಮಲಭೂಹು ಸೂನುಹು ಗರುತ್ಮಾನ್ ರಥ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಶ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರಿಯಾತ್ ಹರಿರ್ಮಂಗಲಂ. ಇದು ಪ್ರತಿನಿತ್ಯ ಸಾಮಾನ್ಯ ಮದುವೆಗಳು ಅಂತ ಹೇಳಿದರೆ ವೈಷ್ಣವ ವಿವಾಹದಲ್ಲಿ ಮಂಗಲಾಷ್ಟಕವಿಲ್ಲದೆ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಾತಕ್ಕೆ ವೆಂಕಟೇಶ ಕಲ್ಯಾಣದಲ್ಲೇ ಪೌರಾಣಿಕ ಮಂಗಲಾಷ್ಟ ಉಲ್ಲೇಖ ಮಾಡ್ತಾರೆ, ಮಂಗಲಾಷ್ಟಕ ಮಬ್ರುವನ್ ಅಂತ ಹೇಳಿ ಆ ಭವಿಷ್ಯೋತ್ತರ ಪುರಾಣದಲ್ಲಿ ಮಂಗಲಾಷ್ಟಕದ ಉಲ್ಲೇಖವಿದೆ. ಆ ಪರಂಪರೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲೆ ರಾಘವೇಂದ್ರ ಸ್ತೋತ್ರ ಬರೆದಂತಹ ಅಪ್ಪಣಾಚಾರ್ಯರೇ ರಾಘವೇಂದ್ರ ಕವಚ ಅಂತಕ್ಕಂಥ ಕೃತಿಯನ್ನು ಬರೆದರು. ಅದರ ಜೊತೆಗೆ ರಾಘವೇಂದ್ರ ಮಂಗಲಾಷ್ಟಕ, ರಾಘವೇಂದ್ರ ದಂಡಕ, ಈಗ ಅನೇಕ ಬಗೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೇಲೆ ತುಂಬಾ ಅಪೂರ್ವ ಕೃತಿಗಳನ್ನು ಬರೆದ ಕೀರ್ತಿ ಶ್ರೀ ಅಪ್ಪಣಾಚಾರ್ಯರು. ಅವರ ಕೃತಿಗೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಮನ್ನಣೆ ನೀಡಿದ್ದಾರೆಂಬುದು ಭಾರಿ ವಿಶೇಷ. ಸಾಕ್ಷಿ ಹಯಾಶ್ಚೋತ್ರಹಿ ಅಂತ ಹೇಳ್ತಾ ಅವರ ಕೃತಿಗಳು ಅದು ಒಂದು ನೋಡೋದಕ್ಕೆ ರಾಘವೇಂದ್ರ ಸ್ತೋತ್ರ ಒಂದಕ್ಕೆ ಅದು ಹೇಳಿದಾಗ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಅಪ್ಪಣಾಚಾರ್ಯರ ಮಾತಾದ್ರಿಂದ ಅಪ್ಪಣಾಚಾರ್ಯರ ಕೃತಿಗಳ ಮೇಲೆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾದಂತಹ ಪ್ರೀತಿ, ಅವರ ಸಾಕ್ಷಾತ್ ಶಿಷ್ಯರಾಗಿ ವಿಶೇಷ ಭಕ್ತರಾಗಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿದವರು ಎಂಬುದು ಗಮನಿಸಬೇಕಾದ ಅಂಶ. ಅಂತಹ ಅಪ್ಪಣಾಚಾರ್ಯರ ಕೃತಿಗಳಲ್ಲಿ ಮಂಗಲಾಷ್ಟಕ, ಇತ್ತೀಚೆಗೆ ಇನ್ನೊಂದು ಮಂಗಲಾಷ್ಟಕ ಸಿಕ್ಕಿದೆ, ಅವರೇ ಬರೆದಿರೋದು. ಹೀಗೆ ಒಟ್ಟು ಎರಡು ಮಂಗಲಾಷ್ಟಕಗಳನ್ನು ಬರೆದಿರೋ ಕೀರ್ತಿ ಅಪ್ಪಣಾಚಾರ್ಯರದು. ಅದರಲ್ಲಿ ಅವರು ರಾಘವೇಂದ್ರ ಸ್ವಾಮಿಗಳ ಒಂದು ಚಿತ್ರವನ್ನು ಇಡೀ ಅವರು ನೋಡಲಿಕ್ಕೆ ಹೇಗಿದ್ರು ಅನ್ನೋದರಿಂದ ಹಿಡಿದು ಅವರು ಏನೇನು ಕಾರ್ಯಗಳನ್ನು ಮಾಡಿದ್ದಾರೆ, ಅವರ ವೈಭವ ಎಂಥದ್ದು, ಅವರ ಕೃತಿ ಪರಂಪರೆ ಎಂಥದ್ದು, ಅವರ ಸೇವೆಯ ಕ್ರಮ ಹೇಗಿರಬಹುದು, ಆ ಮಂಗಲಾಷ್ಟಕದ ಪಠಣೆ ಏನು ಮಾಡುತ್ತೆ ಅನ್ನೋದನ್ನೆಲ್ಲ ಬಹಳ ಸುಂದರವಾಗಿ ನಿರೂಪಣೆ ಮಾಡುತ್ತಾರೆ. ರಾಘವೇಂದ್ರ ಸ್ತೋತ್ರ ಎಷ್ಟು ಜನಕ್ಕೆ ಗೊತ್ತಿದೆಯೋ ಅಷ್ಟು ಜನಕ್ಕೆ ಮಂಗಲಾಷ್ಟಕದ ಪರಿಚಯ ಇಲ್ಲ ಎಂಬುದು ಆಶ್ಚರ್ಯ. ಬಹಳ ಸುಂದರವಾದದ್ದು. ಮಂಗಲಾಷ್ಟಕ ಪರಂಪರೆಯಲ್ಲೇನೆ ಒಂದು ಹೇಗೆ ಅವರ ಸ್ತೋತ್ರಕ್ಕೆ ಒಂದು ಮಹತ್ವ ಇದೆಯೋ ಇದಕ್ಕೂ ಬಹಳ ಅಪೂರ್ವವಾದ ಮಹತ್ವ ಇದೆ. ಒಳ್ಳೆ ಸರಸವಾದ ಶ್ಲೋಕಗಳು. ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಶ್ರೀಮಧ್ವ ವಂಶಾಧಿಪ ಸಚ್ಚಿಷ್ಯೋಡು ಗಣೋಡುಪಃ ಶ್ರಿತ ಜಗದ್ಗೀರ್ವಾಣ ಸತ್ಪಾದಪಃ ಅತ್ಯರ್ಥಂ ಮನಸಾಕೃತ ಅಚ್ಯುತ ಜಪಃ ಪಾಪಾಂಧಕಾರಾತಪಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾಧ್ರುವಂ ಮಂಗಲಂ. ಎಷ್ಟು ವಿಷಯ ಹೇಳ್ತಾರೆ ಅವರ ಬಗ್ಗೆ, ಎಷ್ಟು ಸುಂದರವಾದ ಶ್ಲೋಕ. ಎಲ್ಲ ಶ್ರೀ ರಾಘವೇಂದ್ರ ಶ್ರೀಮದ್ ರಾಮ ಪದಾರವಿಂದ ಮಧುಪಃ, ಪ್ರತಿಯೊಂದು ಪದದ ಕೊನೆಗೆ ಪಕಾರವನ್ನು ಹೇಳ್ತಾ ಬರುತ್ತಾರೆ. ಶ್ರೀಮದ್ ರಾಮ ಪದಾರವಿಂದ ಮಧುಪಃ, ಶ್ರೀಮದ್ ರಾಮ ಶ್ರೀ ರಾಮಚಂದ್ರ ದೇವರ ಪಾದಕಮಲಕ್ಕೆ ಭ್ರಮರದಂತೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಅವರ ವ್ಯಕ್ತಿತ್ವದ ಕಲಶಪ್ರಾಯವಾದ ಗುಣ ಇದು. ಒಂದು ಸಾವಿರ ಕೆಲಸ ಇದೆ, ನಾವು ಹೇಳ್ತೇವೆ ಆ ಹುಡುಗ ಹಾಗೆ ಮಾಡ್ತಾನೆ ಹೀಗೆ ಮಾಡಿ, ಸಾವಿರ ಕೆಲಸ ಹೇಳ್ತೇವೆ ದೇವರಲ್ಲಿ, ಅದೊಂದರಲ್ಲಿ ಭಕ್ತಿ ಇಲ್ಲ ಅಂತ ಹೇಳಿ ತಕ್ಷಣ ದೇವರ ಕಂಡ್ರೆ ಆಗೋದೇ ಇಲ್ಲ. ರಾಯರ ಹಿರಿಮೆಯ ಮೊಟ್ಟ ಮೊದಲ ಗುಣ ಅಂದ್ರೆ ರಾಮದೇವರಲ್ಲಿ ಅತ್ಯಂತ ಭಕ್ತರಾಗಿದ್ದಾರೆ. ಈ ಒಂದು ಗುಣ ಒಂದಿಲ್ಲದೆ ಹೋದರೆ ಎಲ್ಲ ಗುಣಗಳು ಶೂನ್ಯಪ್ರಾಯ ಇದ್ದಾಗಲೇ. ಯಾವ ದೇವರಿಂದ ನಾವು ಬದುಕಿದ್ದೇವೆ, ಯಾವ ಭಗವಂತ ನಮ್ಮನ್ನು ಕಾಪಾಡ್ತಿದ್ದಾನೆ, ಯಾರಿಂದ ನಾವು ಸದ್ಗತಿಗೆ ಹೊಂದಬೇಕಾಗಿದೆ ಅಂತ ದೇವರನ್ನೇ ಮರೆಯೋದಾದರೆ ಬದುಕಿ ಏನು ಪ್ರಯೋಜನ? ಅದಕ್ಕೆ ಅವರ ಹಿರಿಮೆಯ ಮೊದಲ ಗುಣ ಶ್ರೀಮದ್ ರಾಮ ಪದಾರವಿಂದ ಮಧುಪಃ. ಶ್ರೀಮದ್ ರಾಮ ಅಂತ ಹೇಳ್ತಾರೆ, ಮತ್ತೆ ರಾಮ ಶ್ರೀಮದ್ ರಾಮ, ಶ್ರೀಮತ್ ಅಂತ ಹೇಳಿದರೆ ಸಾಕ್ಷಾತ್ ಲಕ್ಷ್ಮೀಪತಿಯಾದ ರಾಮ. ರಾಯರಿಗೆ ಪದ ಬಹಳ ಪ್ರಿಯ. ರಾಮಚಾರ್ಯ ತಿರುಮಂದಿರಲ್ಲಿ ಪ್ರಾರಂಭ ಮಾಡದೆ ಅದರಿಂದ ಶ್ರೀಮಾನ್ ವಿಷ್ಣು ಪ್ರಜಾತಃ ಅಂತ ಪ್ರಾರಂಭ ಮಾಡ್ತಾರೆ ತಮ್ಮ ರಾಮಚಾರಿತ್ರ ಮಂದಿರ ಕೃತಿಯನ್ನ. ಅದಕ್ಕೆ ಶ್ರೀಮದ್ ರಾಮ ಪದಾರವಿಂದ ಮಧುಪಃ, ಶ್ರೀಮದ್ ರಾಮ. ಲಕ್ಷ್ಮೀನಾರಾಯಣರಿಗೆ ವಿಯೋಗನೇ ಇಲ್ಲ, ಯಾವಾಗಲೂ ಲಕ್ಷ್ಮೀನಾರಾಯಣರ ಪಾದಕಮಲಗಳಲ್ಲಿ ಅತ್ಯಂತ ಭಕ್ತರಾಗಿರತಕ್ಕಂಥವರು. ಎಷ್ಟು ಭಕ್ತರಾಗಿದ್ದಾರೆ ವರ್ಣನೆ ಮಾಡಬೇಕಲ್ಲ. ಭಕ್ತಿಯ ರೂಪ ಎಂಥದ್ದು ಅಂದ್ರೆ ಮಧುಪಃ, ಒಳ್ಳೆ ಕಾವ್ಯಮಯವಾಗಿ ಹೇಳುತ್ತಾರೆ. ದುಂಬಿಯಂತೆ ಪರಮಾತ್ಮನ ಪಾದಕಮಲ, ಪಾದಕಮಲ ಆದರೆ ಇವರ ಮನಸ್ಸು ಅದರಲ್ಲಿ ದುಂಬಿಯಂತೆ ಇದೆ. ಹೂವುಗಳೇ ಬಹಳ ಪ್ರಿಯ ದುಂಬಿಗಳಿಗೆ, ಅದು ಕಮಲದ ಪುಷ್ಪ ಬಹಳ ಪ್ರಿಯ. ಅದರಲ್ಲಿ ದುಂಬಿಗಳು ಟೀಕಾರಾಯರ ಮಾತು, ಅನುವ್ಯಾಖ್ಯಾನ ನಣಿನೆ ಚಂಚರೀಕತಿ ಮೇ ಮನಃ. ಆಚಾರ್ಯ ಅನುವ್ಯಾಖ್ಯಾನ ಕಮಲದಲ್ಲಿ ನನ್ನ ಮನಸ್ಸು ದುಂಬಿಯಂತೆ ಇದೆ ಅಂತ ಜಯತೀರ್ಥರು ತಮ್ಮ ನ್ಯಾಯಸುಧಿಯಲ್ಲಿ ಹೇಳುತ್ತಾರೆ. ಇವತ್ತು ಪರಮಾತ್ಮನ ಪಾದಕಮಲದಲ್ಲಿ ರಾಯರು ದುಂಬಿಯಂತೆ ಇದ್ದಾರೆ. ದುಂಬಿ ಏನ್ ಮಾಡುತ್ತೆ ಗೊತ್ತೇನು? ಕಮಲಕ್ಕೆ ಹೋಗುತ್ತೆ, ಮತ್ತೆ ಮತ್ತೆ ಹೋಗುತ್ತೆ, ಹೋಗೋದು ಬರೋದು, ಮತ್ತೆ ಪುನಃ ಪುನಃ ಚಂಚರೀಕತಿ, ಅದರಲ್ಲಿ ಪುನಃ ಪುನಃ ಆಸ್ವಾದನೆ ಮಾಡೋದು. ಇದು ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ, ಜೀವನ ಪೂರ್ತಿ ಹಾಗೆ ಮಾಡಿದವರು. ಅದಕ್ಕೆ ಅವರು ಪೂರ್ವಜನ ಕಥೆ ಕೇಳಿದ್ದೇವಲ್ಲ, ಎಂಥ ದುಂಬಿಗಳು ಅಂತ ಹೇಳಿದರೆ ದೇವರನ್ನು ಮರೆಸಲಿಕ್ಕೆ ಏನು ಬೇಕೋ ಅದೆಲ್ಲ ಇತ್ತು. ದಾರಿದ್ರ್ಯ ಇದ್ರೆ ಮನುಷ್ಯ ಜಗತ್ತನ್ನು ಮರೆತು ಬಿಡ್ತಾನೆ. ಒಂದು ದಾರಿದ್ರ್ಯ ವಿಚಿತ್ರ ಸಂಪತ್ತು ಎಂಬುದು ಎರಡು ಬಗೆ. ದರಿದ್ರ ಒಬ್ಬನಿರ್ತಾನೆ ಅಂತ ತಿಳ್ಕೊಳ್ಳಿ, ಜನಗಳ ಕಣ್ಣಿಗೆ ಕಾಣೋದೇ ಇಲ್ಲ ಅವನು. ಶ್ರೀಮಂತ ಕಣ್ಣಿಗೆ ಕಂಡಾಗ ಬಡವ ಕಣ್ಣಿಗೆ ಕಾಣೋದೇ ಇಲ್ಲ. ಅದು ಶ್ರೀಮಂತಿಕೆ ಬಂತು ಅಂತ ತಿಳ್ಕೊಳ್ಳಿ, ಅವನ ಕಣ್ಣಿಗೆ ಜಗತ್ತೇ ಕಾಣೋದಿಲ್ಲ. ಇದು ಬಹಳ ವಿಚಿತ್ರ. ಅದು ಒಂದು ಅಂದ್ರೆ ಬಡವತನದಲ್ಲಿದ್ದಾಗ ಅವನ ಕಣ್ಣಿಗೆ ಬೀಳೋದಿಲ್ಲ, ಶ್ರೀಮಂತ ಇವನ ಕಣ್ಣಿಗೆ ಜಗತ್ತು ಬೀಳೋದಿಲ್ಲ. ವಿಚಿತ್ರವಾದ ಪದ್ಧತಿ ರಾಘವೇಂದ್ರ ಸ್ವಾಮಿಗಳ ಪೂರ್ವಜ ಎರಡನ್ನೂ ಕಂಡವರು ರಾಘವೇಂದ್ರ ಸ್ವಾಮಿಗಳು. ಅವರಷ್ಟು ದಾರಿದ್ರ್ಯ ಅನುಭವಿಸಿದವರು ಮತ್ತೊಬ್ಬರಿಲ್ಲ. ಅವರ ಶ್ರೀಮಂತಿಕೆ ಅನುಭವಿಸಿದ ರಾಜಮಹಾರಾಜರಲ್ಲೂ ಸಿಗೋದಿಲ್ಲ ಅಂತ ಶ್ರೀಮಂತಿಕೆ ಬಂತವರು. ಎರಡನ್ನೂ ಕಂಡವರು ಮಹಾನುಭಾವರು. ಅವರು ಯಾವ ಕಾಲಕ್ಕೂ ದೇವರನ್ನು ಬಿಡಲೇ ಇಲ್ಲ. ಪೂರ್ವಾಶ್ರಮದಲ್ಲಿ ಹೇಳಿದ್ದೇನೆ, ವಾರಕ್ಕೆ 60 ಟನ್ನ ಊಟ ಮಾಡಬೇಕಾದರೂ ಕೂಡ ದೇವರ ಧ್ಯಾನ ಹೊರತು ಮತ್ತೊಂದು ಕೆಲಸ ಮಾಡಲಿಲ್ಲ ಅವರು. ಇದನ್ನ ಅರ್ಥ ಮಾಡಿಕೊಂಡ್ರೆ ರಾಯರಿಂದ ಕಲಿಬೇಕಾದ ಪಾಠ ಇದು. ಅವರ ಹಿರಿಮೆಯ ಮೂಲ ಅದೇನೆ, ಹರಿಪಾದ ಕಂಜ ನಿಷೇವಣಲಬ್ಧ ಸಮಸ್ತ ಸಂಪತ್. ಇಲ್ಲಿ ಮಧುಪಹ ಅಂತ ಕರೆದು ಆ ದುಂಬೆ ಆಗಿದ್ದಕ್ಕೇನು ಬಂತು ಅವರಿಗೆ ಅಂತ ಕೇಳಿದರೆ, ದುಂಬೆಗೆ ಏನು ಬರುತ್ತೆ, ಜೇನನ್ನು ತೆಗಿ. ದುಂಬೆ ಹೇಗೆ ಜೇನನ್ನು ಸಂಗ್ರಹ ಮಾಡುತ್ತೋ ಇವರು ಅಂತಿಂತದನ್ನೆಲ್ಲ ಸಮಸ್ತ ಸಂಪತ್ ಪರಮಾತ್ಮನಿಂದ. ದುಂಬಿಗಳಿಗೆ ಹೂವಿನಲ್ಲಿ ಸಿಗೋದು ಜೇನಿರುತ್ತೆ, ಜೇನುಂದೆ ಸಿಗುತ್ತೆ. ಪರಮಾತ್ಮನ ಪಾದಕವನ್ನರೆ ಪರಿಪೂರ್ಣ ಅದು, ಅದು ಇಲ್ಲದ್ದೇ ಇಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಡ್ರಾ ಮಾಡಿದ್ದಾರೆ ಅಂದರೆ, ಅವರು ಕೊಡೋದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟಿರಬಹುದು ಅಂತ ಹೇಳಿಬಿಟ್ಟು. ಅವಾಗ ಹೇಳ್ತಾರೆ, ದೇವರನ್ನು ನಂಬಿದವನು ಕೊಡ ಹಾಗೆ ಬೇರೆಯವರು ಏನ್ ಮಾಡಿದ್ರೂ ಕೊಡೋದಿಲ್ಲ. ದೇವರನ್ನು ನಂಬಿದವನನ್ನು ನಾವು ನಂಬಿದರೆ ನಮಗೆ ಸಿಗೋ ಹಾಗೆ ಬೇರೆ ಯಾರಿಂದನೂ ಸಿಗೋದಿಲ್ಲ. ಇದಕ್ಕೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಕಾಲಕ್ಕೆ ನಾವು ಕಲಿಯಬೇಕಾದ ಪಾಠ ಇದು. ಯಾರನ್ನು ನಂಬಿಯೂ ಪ್ರಯೋಜನ ಇಲ್ಲ, ಜನಾರ್ದನನನ್ನು ನಂಬಬೇಕು. ಆ ಸಂಪತ್ತು ಶ್ರೀಮತ್ತಾತ, ಉಳಿದವರಲ್ಲಿ ಸಂಪತ್ತಿರಬಹುದು, ಸಂಪತ್ತು ನಮ್ಮಲ್ಲಿದೆ, ಸಂಪತ್ತಿನ ಅಧಿಪತಿಗಳು ನಾವಲ್ಲ. ಸಂಪತ್ತಿನ ಅಭಿಮಾನಿ ಸಾಕ್ಷಾತ್ ಮಹಾಲಕ್ಷ್ಮಿ, ಲಕ್ಷ್ಮೀಪತಿ ಅಂದರೆ ಭಗವಂತ ಒಬ್ಬನೇ, ಇನ್ಯಾರೂ ಇಲ್ಲ. ಅದಕ್ಕೆ ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಶ್ರೀಮಧ್ವ ವಂಶಾಧಿಪಃ, ಶ್ರೀಮಧ್ವ ವಂಶಾಧಿಪಃ. ಶ್ರೀಮಧ್ವಾಚಾರ್ಯರ ವಂಶ ಅಂದರೆ ಪರಮಹಂಸ ಪೀಠಾಧೀಶರ ವಂಶ, ಅದರಲ್ಲಿ ಶ್ರೇಷ್ಠರಾಗಿ ಒಬ್ಬರಾಗಿ ಬಂದಿದ್ದಾರೆ. ನೋಡಿ, ಶ್ರೀಮದ್ ರಾಮ ಅಂತ ಹೇಳಿದ್ರಿಂದ ಹರಿಯ ಬಗ್ಗೆ ಉಲ್ಲೇಖ ಮಾಡಿದರು, ಮಧ್ವ ವಂಶ ಅಂದರೆ ವಾಯುದೇವರ ಬಗ್ಗೆ ಉಲ್ಲೇಖ ಮಾಡಿದರು. ಈಗ ಹರಿ ಮತ್ತು ವಾಯುಗಳನ್ನ ಅನುಸರಿಸಿದ್ದು ಕಷ್ಟ ಮೇಲಿದ್ದಾರೆ ಅಂತ ಅರ್ಥ. ಆದ್ರಿಂದ ಹರಿ ಸರ್ವೋತ್ತಮ, ವಾಯುವೋತ್ತಮ ಬರೀ ಮಾತುಗಳಲ್ಲ. ಅದರಿಂದ ಎಷ್ಟು ಸಿದ್ಧಿ ಬರುತ್ತೆ ಲೆಕ್ಕ ಹಾಕಬೇಕು. ಶ್ರೀಮಧ್ವ ವಂಶಾಧಿಪಃ ಸಚ್ಚಿಷ್ಯೋಡು ಗಡೋಡುಪಃ, ಒಳ್ಳೆ ಉತ್ತಮ ಶಿಷ್ಯರು ಅಂತಕ್ಕಂತಹ ಶಿಷ್ಯರ ಸಮುದಾಯಕ್ಕೆ ಉಡುಪಃ ಚಂದ್ರನಂತೆ ಇದ್ದಾರೆ. ಅವರ ಶಿಷ್ಯರೆಲ್ಲ ನಕ್ಷತ್ರಗಳಂತೆ ಹೊಡಿತಾ ಇದ್ರೆ ಗುರುಗಳಾದವರು ಚಂದ್ರನಂತೆ ಹೊಡಿತಾ ಇದ್ದಾರೆ. ಸಚ್ಚಿಷ್ಯೋಡು ಗಣೋಡುಪಃ ಶ್ರಿತ ಜಗತ್ ಗೀರ್ವಾಣ ಸತ್ಪಾದಪಃ. ಶ್ರಿತ ಜಗತ್ ನಂಬಿದಂತಹ ಜನ ಏನಿದ್ದಾರೆ ಅವರು ಪಾಲಿಗೆ ಹೇಗಿದ್ದಾರೆ ಅಂದ್ರೆ, ಗೀರ್ವಾಣ ಸತ್ಪಾದಪಃ. ಪಾದಪ ಅಂದ್ರೆ ವೃಕ್ಷ, ಸತ್ಪಾದಪ ಕಲ್ಪವೃಕ್ಷ, ಗೀರ್ವಾಣ ವೃಕ್ಷ ಅಂದ್ರೆ ಕಲ್ಪವೃಕ್ಷ, ಭಜತಾಂ ಕಲ್ಪವೃಕ್ಷಾಯ ಆ ಮಾತ್ರದಲ್ಲಿ ಹೇಳುತ್ತಾರೆ. ಶ್ರಿತ ಜಗತ್ ಗೀರ್ವಾಣ ಸತ್ಪಾದಪಃ, ಯಾರವರನ್ನು ಆಶ್ರಯಿಸಿದ್ದಾರೆ ಅವರಿಗೆ ಕಲ್ಪವೃಕ್ಷವಾಗಿ ಕಾಪಾಡ್ತಾರೆ. ಎಂತೆಂತ ಒಳ್ಳೆಯ ಮಾತುಗಳು, ಶ್ರಿತ ಜಗತ್ ಗೀರ್ವಾಣ ಸತ್ಪಾದಪಃ ಅತ್ಯರ್ಥಂ ಮನಸಾ ಕೃತ ಅಚ್ಯುತ ಜಪಃ. ಅತ್ಯರ್ಥಂ ಮನಸಾ ಕೃತ ಅಚ್ಯುತ ಜಪಃ, ಅತ್ಯರ್ಥವಾಗಿ ಬಹಳವಾಗಿ ಮನಸ ಮನಸ್ಸಿನಿಂದ ಕೃತ ಅಚ್ಯುತ ಜಪಃ. ಅಚ್ಯುತ ಅಚ್ಯುತ ಅಂತ ಜಪ ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಇದು ಅಚ್ಯುತ, ಅನಂತ, ಗೋವಿಂದ, ದೇವರ ಅನಂತ ನಾಮಗಳು ಉಂಟು. ಈ ಮೂರು ನಾಮಗಳಿಗೆ ಭಾರಿ ಪ್ರಾಶಸ್ತ್ಯ. ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಆಚಾರ್ಯರು ಕೃಷ್ಣಾಮೃತ ಮಹಾರಾಣವದಲ್ಲಿ ಉಲ್ಲೇಖ ಮಾಡಿದ ಪದ್ಮಪುರಾಣದ ಶ್ಲೋಕ. ಅಚ್ಯುತನ ಜಪವನ್ನು ಮಾಡ್ತಾರೆ ಅಂದರೆ ಪಾಪ ಕಳೀತಾರೆ ಅಂತ ಅರ್ಥ. ಯಾರ ಅಚ್ಯುತ ಚ್ಯುತ ಇಲ್ಲದವನು ದೇವರನ್ನ ಆರಾಧನೆ ಮಾಡ್ತಾರೋ ಅವರಿಗೆ ಪಾಪ ಕಳೆಯುವ ಶಕ್ತಿ ಬರುತ್ತೆ. ಅದಕ್ಕೆ ರಾಘವೇಂದ್ರ ಸ್ತೋತ್ರದಲ್ಲಿ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ, ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ, ಅವರು ನೋಡಿದರೆ ಸಾಕು ಪಾಪಗಳ ಒಂದು ದೊಡ್ಡ ಬೆಟ್ಟ ಪುಡಿಯಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಪಾಪಾಂಧಕಾರಾತಪಃ, ಪಾಪ ಅಂತಕ್ಕಂತಹ ಅಂಧಕಾರ, ಗಾಢಾಂಧಕಾರ, ಅದನ್ನು ಕಡಿತಕ್ಕಂತಹ ಆತಪಃ, ಒಳ್ಳೆಯ ಸೂರ್ಯನ ಬೆಳಕಿನಂತೆ ಇದ್ದಾರೆ, ಪಾಪವನ್ನ ಕಡಿತಾರೆ. ಅದಕ್ಕೆ ಆತಪ ಅಂತ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಆತಪ ಅಂದಕ್ಕೆ ಸೂರ್ಯನ ಬೆಳಕು ಅಂತ ಮುಖ್ಯವಾದ ಅರ್ಥ. ಸೂರ್ಯನ ಬೆಳಕು ಎರಡು ಕೆಲಸ ಮಾಡುತ್ತೆ, ಬರೀ ಸೂರ್ಯನ ಬೆಳಕು ಬೆಳಕನ್ನು ಅಷ್ಟೇ ಕೊಡೋದಿಲ್ಲ, ಸುಡುತ್ತೆ ಕೂಡ, ಎರಡೆರಡು ಕೆಲಸ ಮಾಡುತ್ತೆ. ಪಾಪಗಳನ್ನು ಪರಿಹಾರ ಮಾಡ್ತಾರೆ, ಸುಟ್ಟು ಹಾಕ್ತಾರೆ, ದೂರ ವರ್ಷದಲ್ಲಿ ಮತ್ತೆ ಬರ್ತಾರೆ, ಓಡಿಸಿದಾಗಲ ಬರ್ತಾ ಇರ್ತದೆ. ಅದಕ್ಕೆ ಸುಟ್ಟು ಓಡಿಸಿ ಸುಟ್ಟಾಕಿ ಬಿಡುತ್ತಾರೆ. ಪಾಪಾಂಧಕಾರಾತಪಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಲಂ. ಆದ್ದರಿಂದ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್, ರಾಘವೇಂದ್ರ ಸ್ವಾಮಿ ಯತಿರಾಟ್ ಅಂದ್ರೆ ಯತಿ ಸಾರ್ವಭೌಮರು ಅಂತ ಹೆಸರು. ಗುರು ಸಾರ್ವಭೌಮ ಅಂತ ಪದ ಇದೆಯಲ್ಲ, ಯತಿ ಸಾರ್ವಭೌಮರು ನೀವು. ಶ್ರೀಮತ್ ಸದ್ಗುರು ಇದು ಬಹಳ ಮುಖ್ಯ. ಇದು ಇವತ್ತು ಗುರುಗಳು ಬೇಕಾಶನ ಸಿಗ್ತಾರೆ, ಬೀಜಗೊಬ್ಬರು ಗುರುಗಳು ಸಿಗೋ ಕಾಲ ಇದು ಒಂದು. ಸದ್ಗುರು ಸಿಗೋದು ಮಾತ್ರ ಭಾರಿ ಕಷ್ಟ. ಸದ್ಗುರು ಅಂದ್ರೆ ಏನರ್ಥ ನೋಡೋದು, ಸತ್ಶಬ್ದ ಉತ್ತಮಂ ಬ್ರೂಯಾತ್ ಅಂತ ವಾಕ್ಯ. ಉತ್ತಮ ಗುರುಗಳು ಅಂತ ಅರ್ಥ. ಉತ್ತಮ ಗುರುಗಳು ಅಂದ್ರೆ ಏನು, ಅವ್ರು ಕೊಡ್ತಾರೆ ಹೊರತು ತಗೊಳ್ಳೋದಿಲ್ಲ. ನಮ್ಮಿಂದಲೇ ಅವನು ತಗೊಳ್ಳೋ, ನಮಗೇನು ಕೊಡ್ತಾನೆ ಈ ಮಧ್ಯೆ. ಇವತ್ತು ದೇವರನ್ನ ಯಾರು ಸರ್ವೋತ್ತಮ ಅಂತ ಕರೀತಾರೆ, ಅವನು ಇಲ್ಲದ್ದೇ ಇಲ್ಲ, ಅವನ ಹತ್ರ ಎಲ್ಲ ಇದೆ. ನಾನು ನಿಶ್ಚಿಂತೆ ಆಗಬಹುದು, ನಮ್ಮನ್ನು ಕೇಳೋದೇ ಇಲ್ಲ ಅವನು, ಇಲ್ಲದವರು ಅದೊಂದು ಕೊಡಿ ಅಂತ ಕೇಳಬಹುದಲ್ಲ, ಇಲ್ಲದ್ದೇ ಇಲ್ಲ. ಅದೇ ರೀತಿ ಹರಿಭಕ್ತರು ಎಂಥವರು ಅಂತ ಕೇಳಿದರೆ, ಅವರೇನನ್ನೂ ನಮ್ಮಿಂದ ಅಪೇಕ್ಷೆ ಪಡೋದಿಲ್ಲ. ಅವ್ರು ಜ್ಞಾನ ಕೊಡ್ಲಿಕ್ಕೆ ಬಂದಿದ್ದಾರೆ, ಜ್ಞಾನ ಹೈಯೆಸ್ಟ್ ಅದು. ಜ್ಞಾನನೇ ಕೊಡ್ತಾರೋ ಇನ್ನೇನು ಕೇಳ್ತಾನೆ ಈ ಮಧ್ಯೆ ಅವರು. ಅತ್ಯುತ್ತಮ ವಸ್ತುವನ್ನು ಕೊಡೋ ವ್ಯಕ್ತಿಗೆ ಯಾರಿಂದನೂ ಬಯಸೋದಿಲ್ಲ. ಇದು ನಮ್ಮ ಹರಿಗುರುಗಳಲ್ಲಿ ಗಮನಿಸಬೇಕಾದ ಅಂಶ. ಯಾರು ನಮ್ಮಿಂದ ಕೇಳ್ತಾರೆ ಅವ್ರ ಗುರುಗಳೆಲ್ಲ ತಿಳ್ಕೊಂಡ್ಬಿಡ್ಬೇಕಾದ್ರೆ ನಮ್ಮನ್ನೇ ಕೇಳೋರು ಅವನೇ ದೊಡ್ಡವರಾಗ್ತಾರೆ. ಮತ್ತೆ ಎಷ್ಟು ಸಿಂಪಲ್ ಲಾಜಿಕ್, ಕೆಂಪಕತ್ತ ಉಳಿಸಿಕೊಳ್ಳಕ್ ಬಂದ್ರೆ ಅವನು ನೀವು ತಗೊಳ್ಳಿ ಮೊದಲು ಅಂತ ಹೇಳ್ತಾರೆ. ಫಸ್ಟ್ ಅವನಿಗೆ ರೋಗ ಇದ್ದರೆ ನಮಗೇನು ಕೊಡ್ತಾರೆ? ನಮ್ಮ ಜನಗಳಿಗೆ ಗುಟ್ಟು ಗೊತ್ತಾಗಬೇಕು. ರಾಘವೇಂದ್ರ ಆರಾಧನೆಯ ಕಾಲಕ್ಕೆ ಯಾರು ಗುರುಗಳು ಅಂತ ಅರ್ಥ ಮಾಡಿಕೊಡ್ಬೇಕು ಜನಗಳು. ಇವತ್ತು ಮನೆಯಲ್ಲಿ ಅಂತ ಹೇಳೋ ಅಭ್ಯಾಸ ಇಲ್ಲ, ಹೊರಗೆ ತಿಳಿಯೋರಿಲ್ಲ, ಮನುಷ್ಯ ಸಮಸ್ಯೆ ಬಂದೇ ಬರುತ್ತೆ, ಎಲ್ಲಾರು ಹೋಗಬೇಕು, ಬೋರ್ಡ್ ನೋಡಿ ಹೋಗಿಬಿಡ್ತಾನಷ್ಟೇ. ಹಾಗಾಗಬಾರ್ದು. ಗುರುಗಳ ಯಾವುದೋ ಕಾಲೇಜ್ ಸೇರ್ತಾನಾ, ಕಷ್ಟಪಟ್ಟು ಹುಡುಕ್ತಾನೆ ಇಂಜಿನಿಯರಿಂಗೇ ಸೇರಬೇಕು, ಅದು ಇಂಥ ಕಾಲೇಜ್ ಆಗಬೇಕು. ಮತ್ತೆ ಹುಡುಕ್ತಾನೆ ಮತ್ತೆ ಯಾತಕ್ಕೆ? ಅದೇನು ಮಹಾ ಲೌಕಿಕದ ಒಂದು 20-30 ವರ್ಷ ಕೆಲಸ ಮಾಡಲಿಕ್ಕೆ ಇಷ್ಟೆಲ್ಲ ಚೂಜಿ ಆಗಿರ್ತಾನಲ್ಲ. ನಮ್ಮ ಗುರುಗಳನ್ನು ಹುಡುಕೋದು ಅನಂತ ಕಾಲದ ಜೀವನವನ್ನು ಕೈಯಲ್ಲಿ ಕೊಡೋದು ಅಂತ ಅರ್ಥ. ಇವತ್ತು ಸಾಮಾನ್ಯ ವ್ಯಕ್ತಿ ಬೇರೆ, ದೇವರು ಅಂತೇಳಿ ಅನಂತ ಕಾಲದ ವ್ಯಕ್ತಿ ದೇವರು, ಅವರನ್ನು ತೋರಿಸಿಕೊಳ್ಳೋ ಗುರುಗಳೇ ಹೊರತು ಬೇರೆಯವರಲ್ಲ. ಇದು ನಮಗೆ ಅರ್ಥವಾದರೆ ಜನಗಳಿಗೆ ಏನು ಬೇಕು ಅಂತಲೂ ಸರಿಯಾಗಿ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಅಂತಲೂ ಗೊತ್ತಿಲ್ಲ. ಈ ಮಾತು ಒಳ್ಳೆಯ ಮಾತು. ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾಧ್ರುವಂ ಮಂಗಲಂ. ಸದ್ಗುರುಗಳು ಅಂದರೆ ಯಾರು? ಮತ್ತೆ ಹೇಳಿದ ಸತ್ ಶಬ್ದ ಉತ್ತಮಂ ಬ್ರೂಯಾತ್ ಅಂತ ಒಂದು ಹೇಳಿದರೆ ಉಪನಿಷತ್ ಹೇಳುತ್ತದೆ, ಸದಿತಿ ಪ್ರಾಣ, ಸತ್ ಅಂದ್ರೆ ವಾಯುದೇವರು ಅಂತ ಅರ್ಥ. ವಾಯುದೇವರ ಪರಂಪರೆಯಲ್ಲಿ ಬಂದ ಗುರುಗಳು, ಇದು ಬಹಳ ಮುಖ್ಯ. ಇದು ಪ್ರಾಣದೇವರ ಪರಂಪರೆಯಲ್ಲಿ ಬಂದ ಗುರುಗಳು ಅಂದ ಮೇಲೆ ಕ್ವಶನ್ ಮಾಡಾಗೇ ಇಲ್ಲ. ಅದಕ್ಕೆ ಪ್ರಾಣದೇವರು ಎಂಥವರು ಗೊತ್ತಿದೆ, ಇಡೀ ಜಗತ್ತನ್ನೇ ಧರಿಸಿರತಕ್ಕಂಥವರಾದ್ದರಿಂದ ದೇವರಿಗೆ ಹತ್ತಿರ ಅವರು. ಹನುಮಂತನಾಗಿ ರಾಮನಿಗೆ ಹತ್ತಿರ, ಭೀಮಸೇನಾಗಿ ಕೃಷ್ಣನಿಗೆ ಹತ್ತಿರ, ಮಧ್ವಾಚಾರ್ಯರಾಗಿ ವೇದವ್ಯಾಸರಿಗೆ ಹತ್ತಿರ, ಅಷ್ಟು ಹತ್ತಿರ ಇರತಕ್ಕಂಥ ಗುರುಗಳು ಮತ್ತೊಬ್ಬರು ಇಲ್ಲ. ಅದರಿಂದಾಗಿನೇ ಸಾವಿರ ಇರುವ ದೇವರಿಗೆ ಹತ್ತಿರ ತಗೊಂಡು ಏನು ಮಾಡಬೇಕು? ಅದರಿಂದ ಗುರುಗಳ ಮೂಲ ಕೆಲಸ ದೇವರನ್ನು ತೋರಿಸೋದು. ದೇವರೇ ಇಲ್ಲ ಅಂದ್ರೆ ದೇವರಾಣಿ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗಮನಿಸ್ಬೇಕು ನಾವೀಗ, ದೇವರೇ ಇಲ್ಲ ಒಂದು ಗುಂಪು, ನಾನೇ ದೇವರು ಇನ್ನೊಂದು ಗುಂಪು, ಅದು ಎರಡು ಡೇಂಜರ್ ಇದೆ. ದೇವರೇ ಇಲ್ಲ ಅಂತ ಒಬ್ಬ ಹೇಳುತ್ತಾನೆ, ನಾನೇ ದೇವರು ಅಂತ ಇನ್ನೊಬ್ಬನು ಹೇಳ್ತಾನೆ, ತಗೊಂಡು ಏನು ಮಾಡಬೇಕು? ಮತ್ತೊಬ್ಬ ತಾನೇ ದೈವವೆಂದ ಪುರಂದ್ರದಾಸ ಹೇಳುತ್ತಾರೆ. ಒಬ್ಬನು ದೈವ, ಒಬ್ಬ ಆಚಾರ್ಯನು ದೈವವೇ ಇಲ್ಲವೆಂದ, ಒಬ್ಬ ಆಚಾರ್ಯ ತಾನೇ ದೈವವೆಂದ ಅಂತ ಹೇಳುತ್ತಾರೆ. ಅಂಥವರು ಗುರುಗಳಾಗೋದಿಲ್ಲ. ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾಧ್ರುವಂ ಮಂಗಲಂ. ಈ ಮಾತು ಅರ್ಥ ಮಾಡಿಕೊಂಡ್ರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಯಾತಕ್ಕೆ ಅಷ್ಟು ಮಹತ್ವ ಬಂತು? ನಮ್ಮ ಜನ ಬಹಳ ಗಂಭೀರ ಯೋಚನೆ ಮಾಡಿ, ಅನ್ನ ಸಿಗೋದು ಗ್ಯಾರಂಟಿ ಆರಾಧನೆ ಕಾಲ ಗೊತ್ತಾಗ್ಬಿಟ್ಟಿದೆ ಜನಗಳಿಗೆ. ಅನ್ನ ಸಿಗೋದು ಗ್ಯಾರಂಟಿ, ಅದಕ್ಕಿಂತ ಜ್ಞಾನ ಸಿಗೋದು ಗ್ಯಾರಂಟಿ ಅಂತಾಗಬೇಕು. ಗುರುಗಳ ಹತ್ರ ಹೋದ್ರೆ ಜ್ಞಾನ ಖಚಿತ. ದೇವರನ್ನು ತೋರಿಸ್ತಾರೆ ಅವ್ರು ಹೇಗಿದ್ದಾರೆ. ಏನನ್ನೂ ಬಯಸಲಿಲ್ಲ ಅಂದ್ರೆ ಗುರುಗಳಿಂದ ಬಯಸಲಿಲ್ಲ. ಸುಧೀಂದ್ರ ಸ್ವಾಮಿಗಳ ಹತ್ರ ಊಟ ಕೇಳಬಾರದೆ ಕೊನೆ ಪಕ್ಷ ಕೇಳಲಿಲ್ಲ. ಇದು ಆಶ್ಚರ್ಯ. ಹೋಲಪ್ಪ ಏನೋ ಸುಮ್ಮನೆ ಇಲ್ಲ, ದೊಡ್ಡ ಮಠದ ಆಸ್ಥಾನ ವಿದ್ವಾಂಸರವರು, ವಾದ ವೈಖರಿಯಿಂದ ಅವರೇ ಮೊದಲ ಸ್ಥಾನ. ಸಮಸ್ತ ವಾದಿಗಳ ಮಧ್ಯೆ ಮುಂದೆ ಹೇಳ್ತಾರೆ ಅವನ, ಸಚ್ಚಾಸ್ತ್ರಾತಿ ವಿದೂಷ ಕಾಖಿಲ ವೃಷ ವಾದೀಭ ಕಂಠೀರವ. ಅಂಥವ್ರು ಅಂಥವ್ರು ಗುರುಗಳ ಹತ್ರ ಒಂಚೂರು ರೆಸ್ಪೆಕ್ಟ್ ಮಾಡಿರಬೇಕು. ಒಂಚೂರು ಅನ್ನ ಕೇಳಬಾರ್ದೆ ಇಲ್ಲ, ಉಪವಾಸ ಮನೆಯಲ್ಲಿ ಕೊಡ್ತಿದ್ರಂತೆ, ಎಂಥ ದೀಕ್ಷೆ ಇತ್ತವರಿಗೆ. ಆದ್ದರಿಂದ ಅವರನ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಅನ್ನ ಬೇಕು ನಿಜ, ಆದ್ರೆ ಅನ್ನಕ್ಕಿಂತ ದೊಡ್ಡದು ಜ್ಞಾನ. ಆದ್ದರಿಂದ ಜ್ಞಾನದ ಮಹತ್ವ ಗೊತ್ತಿಲ್ಲದವರು ಗುರುಗಳಾಗೋದಿಲ್ಲ. ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂಭೋಜೋದ್ಭವ ಸಂತತಂ ಪ್ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗದ್ ವಾಸ್ತವ್ಯ ಲಕ್ಷ್ಮೀಧವ. ಸಚ್ಚಾಸ್ತ್ರಾತಿ ವಿದೂಷ ಕಾಖಿಲ ಮೃಷಾ ವಾದೀಭ ಕಂಠೀರವ. ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾಧ್ರುವಂ ಮಂಗಳಂ. ಸುಧೀಂದ್ರ ಸ್ವಾಮಿಗಳ ಶಿಷ್ಯರು ಮೊದಲು ಹೇಗೆ ಹೇಳ್ತಾರೆ, ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂಭೋಜೋದ್ಭವ ಸಂತತಂ. ಸದ್ಗುರುಗಳ ಕೈಯಿಂದ ಬಂದವರು. ಅದು ದೀಕ್ಷೆ ಯಾರ ಹತ್ರ ತಗೊಂಡಿದ್ದಾರೆ ಅದು ಮುಖ್ಯ. ಮಕ್ಕಿ ಈಗ ಎಲ್ಲೋ ರಿಜಿಸ್ಟ್ರೇಷನ್ ಆಯಿತು, ಗವರ್ಮೆಂಟ್ ಆಫೀಸೇ ಅಲ್ಲ, ರಿಜಿಸ್ಟ್ರೇಷನ್ ಅಲ್ಲ, ಹೋಗಿ ದುಡ್ಡೆಲ್ಲ ಹೋಯ್ತು ಅಂತ ಅರ್ಥ. ಅದಕ್ಕೆ ಅಧಿಕೃತ ವ್ಯಕ್ತಿ ಆಗಬೇಕು. ಕರ್ಮಂದೀಂದ್ರ ಸುಧೀಂದ್ರರು, ವಿಜೇಂದ್ರ ಕರಾಬ್ಜೋತ್ತ ಸುಧೀಂದ್ರ ವರ ಪುತ್ರಕಃ. ಕರ್ಮಂದಿಗಳು ಅಂದ್ರೆ ಸನ್ಯಾಸಿಗಳು ಅಂತ ಅರ್ಥ. ಕರ್ಮಂದೀಂದ್ರರು ಯತೀಂದ್ರರು ಅಂತ ಅರ್ಥ. ಯತೀಂದ್ರರಾದ ಸುಧೀಂದ್ರರ ಕರಾಂಭೋಜೋದ್ಭವ, ಅವರ ಕೈಯಿಂದ ಕರಕಮಲ ಸಂಜಾತರಾಗಿ ಬಂದವರು ಅಂತ ಅರ್ಥ. ಕರಾಂಭೋಜೋದ್ಭವ, ಕರಕಮಲದಿಂದ ಹುಟ್ಟಿ ಬಂದವರು. ಸಂತತಂ, ಸತತ ಪ್ರಾಜ್ಯಧ್ಯಾನ ವಶೀಕೃತ ಅಖಿಲ ಜಗದ್ ವಾಸ್ತವ್ಯ ಲಕ್ಷ್ಮೀಧವ. ಪ್ರಾಜ್ಯಧ್ಯಾನ ವಶೀಕೃತ ಜಗತ್ ವಾಸ್ತವ್ಯ ಲಕ್ಷ್ಮೀಧವ. ಲಕ್ಷ್ಮೀಧವನಾದ ಪರಮಾತ್ಮನನ್ನ ವಶ ಮಾಡಿಕೊಂಡವರು. ಮನುಷ್ಯ ಲಕ್ಷ್ಮಿ ವಶ ಮಾಡಿಕೊಂಡು ಟ್ರೈ ಮಾಡ್ತಾರೆ, ಸಂಪತ್ ಬರಬೇಕು ಅಂತ ಟ್ರೈ ಮಾಡ್ತಾರೆ, ಅವ್ರು ಹಾಗೆ ಮಾಡಲಿಲ್ಲ, ಲಕ್ಷ್ಮೀಪತಿ ಬರಬೇಕು ಅಂತ ಪ್ರಯತ್ನ ಪಡ್ತಾರೆ. ಎಷ್ಟು ವ್ಯತ್ಯಾಸ ಇದೆ. ರಾವಣ ಸೀತೆ ಸಿಗಬೇಕು ಅಂತ ಪ್ರಯತ್ನ ಪಟ್ಟ, ಹನುಮಂತ ರಾಮ ಸಿಗಬೇಕು ಅಂತ ಪ್ರಯತ್ನ ಪಟ್ಟ. ಸೀತೆಗೆ ಪ್ರಯತ್ನ ಪಟ್ಟ ರಾಮ, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶಿಸಿ, ವಂಶ ನಿರ್ವಂಶವಾಗಿ ಹೋಯಿತು. ಆದರೆ ರಾಮನನ್ನು ಬೇಡಿದ ಹನುಮಂತನ ವಂಶ ಶ್ರೀಮಧ್ವ ವಂಶಾಧಿಪ, ಎಷ್ಟು ಬೆಳೆಸೋಯ್ತು ಅವರ ವಂಶ. ಅಂದ್ರೆ ಲಕ್ಷ್ಮೀ ನಮಗೆ ಬೇಡ, ಲಕ್ಷ್ಮೀಪತಿ ಬೇಕು ಅಂತ ಹೇಳಿದ್ದಾರೆ. ಲಕ್ಷ್ಮೀಪತಿಯ ಕಟಾಕ್ಷ ನಮಗೆ ಬಿತ್ತು ಅಂದ್ರೆ ಸರಿ, ಅದು ವಶೀಕೃತ. ಅಖಿಲ ಜಗದ್ ವಾಸ್ತವ್ಯ ಲಕ್ಷ್ಮೀಧವ, ಹೇಗೆ ವಶ ಮಾಡಿಕೊಂಡ್ರು ದೇವರನ್ನ? ಎಷ್ಟು ಅರ್ಥ ತುಂಬಿಸಿದ್ದಾರೆ. ಪ್ರಾಜ್ಯ ಧ್ಯಾನ ವಶೀಕೃತ, ಒಳ್ಳೆ ಧ್ಯಾನ ಮಾಡಿ ವಶ ಮಾಡಿಕೊಂಡಿದ್ದಾರೆ. ದೇವರು ವಶ ಮಾಡಿಕೊಳ್ಳೋದಕ್ಕೆ ಏನ್ ಕೊಟ್ಟರು ವಶ ಆಗೋದಿಲ್ಲ ದೇವರು, ಮನಸ್ಸು ಕೊಡಿ ವಶವಾಗ್ತಾರೆ. ಮನಸ್ಸು ಕೊಡಬೇಕು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಮನಸ್ಸೊಂದನ್ನು ಕೊಟ್ಟರೆ ದೇವರು ಸಿಗೋ ಹಾಗೆ ಬೇರೆ ಏನು ಕೊಟ್ಟರು ಸಿಗೋದಿಲ್ಲ. ಹರಿಕಥಾಮೃತ ಸಾರದಲ್ಲಿ ಹೇಳುತ್ತಾರೆ, ಮನವನಿತ್ತರೆ ತನ್ನ ನೀವನು. ಮನಸ್ಸನ್ನು ಕೊಡಿ ತನ್ನನ್ನು ಕೊಡ್ತಾರೆ, ಬೇರೆದನ್ನು ಕೊಡಿ ಅಟ್ಕೊಟ್ಟು ಕಳಿಸಿಬಿಡ್ತಾರೆ. ಇದರ್ಥ ಮಾಡಿಕೊಂಡ್ರೆ ಪ್ರಾಜ್ಯ ಧ್ಯಾನ, ಇವತ್ತು ಯಾವುದೋ ಧ್ಯಾನಕ್ಕೆ ದೇವರು ಸಿಗೋದಿಲ್ಲ, ಪ್ರಾಜ್ಯ ಧ್ಯಾನ ಶ್ರೇಷ್ಠವಾದ ಧ್ಯಾನ ಮಾಡಬೇಕು. ಶ್ರೇಷ್ಠವಾದ ಧ್ಯಾನದ ಕಾನ್ಸೆಪ್ಟೇ ಜನ ಗೊತ್ತಿಲ್ಲ. ಕಣ್ಣು ಮುಚ್ಕೊಂಡ್ರೆ ಧ್ಯಾನ ಅಂತ ತಿಳ್ಕೊತಾರೆ, ತಪ್ಪದು. ಒಂದು ಕಣ್ಣು ಮುಚ್ಕೊಂಡು ನಿದ್ದೆ ಅಂತ ಕರಿಬೇಕೆ ಹೊರತು ಧ್ಯಾನ ಅಲ್ಲ ಅದು. ಇನ್ನೂ ಮಾಡಿದ್ರೆ ಡ್ರೌಸಿ ಆಗ್ತಾರೆ, ಮಂಕ್ ಆಗ್ತಾರೆ. ಹೊರಗೆ ಕಣ್ಣು ಮುಚ್ಚೋ ಉದ್ದೇಶ ಯಾತಕ್ಕೆ ಒಳಗೆ ಕಣ್ಣು ತೆಗಿಲಿಕ್ಕೆ ಅಂತ ಹೇಳಿದ್ದಾರೆ. ಒಳಗೆ ಕಡದೆ ಹೊರಗೆ ಕಣ್ಣು ಮುಚ್ಚಿದ್ರೆ ಹೊರಗಿಂದು ಕಳ್ಕೊತಾನೆ ಅಷ್ಟೇ, ಹೊರಗಿಂದಂತೂ ಹೇಗೋ ಇಲ್ಲ, ಹೊರಗಿಂದು ಹೋಗಿಬಿಡ್ತದೆ ಅಷ್ಟೇ. ಈ ಸಿನಿಮಾ ಥಿಯೇಟರ್ ಲೈಟ್ ಆಫ್ ಮಾಡೋದು ಯಾವಾಗ? ಸಿನಿಮಾ ಶುರುವಾದ ಮೇಲೆ. ಮೊದಲೇ ಆಫ್ ಮಾಡಿದ್ರೆ ಜಕ್ಕಲ್ಲೂ ಶುರು, ಅದು ಒದರ್ತಿರ್ತಾರೆ ಆಗ್ಲೇ. ಆದಷ್ಟೇ ಆರಿಸದೆ ಹೋದ್ರೆ ಒದರ್ತಾರೆ, ತಕ್ಷಣ ಆರಿಸು ಅಂತ ಹೇಳ್ತಾರೆ. ಇದು ಆಶ್ಚರ್ಯ, ತಕ್ಷಣ ಆರಿಸ್ಬೇಕು. ಇದು ಆರಿಸೋರು ಕ್ಲಿಯರ್ ಆಗಿ ಕಾಣೋದಿಲ್ಲ ಅದು. ಈ ಬೆಳಕಾರದ ಹೊರಗಿನ ಬೆಳಕಾರದ ಹೊರ ಒಳಗಿನ ಬೆಳಕು ಸರಿ ಕಾಣೋದಿಲ್ಲ. ಪ್ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗದ್ ವಾಸ್ತವ್ಯ ಲಕ್ಷ್ಮೀ ಧವಃ. ಯಾರ ಮೇಲೆ ಸ್ತೋತ್ರ ಬರೋ ಸ್ತೋತ್ರ ಆಗ್ತದಷ್ಟೇ, ಅರ್ಥ ಇರೋದಿಲ್ಲ. ರಾಯರಂಥವ್ರ ಮೇಲೆ ಅರ್ಥ ಬರುತ್ತದೆ. ಯಾಕೆ ರಾಘವೇಂದ್ರ ಸ್ವಾಮಿ ಗೀತಾಭಿವೃತ್ತಿಯಲ್ಲಿ ಧ್ಯಾನದ ಪದ್ಧತಿ ಹೇಳ್ತಾರೆ. ಅದಕ್ಕೆ ಆ ರೀತಿ ಮಾಡಿದ್ದನ್ನು ಪ್ರೂವ್ ಆಗ್ತದಿಲ್ಲ, ಪ್ರೂವ್ ಆಗೋದಿಲ್ಲ. ಯಾರೋ ಅಜ್ಜಟ್ಟು ಸೇರಿ ಹೇಳಿಬಿಡೋದಷ್ಟೇನೆ. ಪ್ರೊಫಾರ್ಮ ಇದ್ದಾಗೆ ಹೆಸರನ್ನು ಚೇಂಜ್ ಮಾಡೋದು ಅದೇ ವಾಕ್ಯ ಹೇಳ್ತಿರೋದು ಎಲ್ಲರಿಗೆ. ಅದಕ್ಕೆ ಅರ್ಥ ಇರೋದಿಲ್ಲ. ರಾಘವೇಂದ್ರ ಸ್ವಾಮಿಗಳ ವಿಷಯ ಹಾಗಲ್ಲ, ಅರ್ಥವತ್ತಾದ ಜೀವನ ಅವರು. ಅವರು ಉಪನಿಷತ್ತುಗಳನ್ನು ಭಾಷ್ಯ ಖಂಡಾರ್ಥಗಳನ್ನು ನೋಡಬೇಕು, ಅವ್ರ ಗೀತಾವಿರುತ್ತಿ ನೋಡಬೇಕು. ಎಂಥ ಮಹಾನುಭಾವರು, ಅದ್ಭುತ ಹೇಗೆ ಬರೀತಾರೆ, ಎಷ್ಟು ಒಳ್ಳೆ ವಿಷಯ ಬರೀತಾರೋ ಅಷ್ಟು ಸರಳ ಬರೀತಾರೆ, ಅದು ಇನ್ನೊಂದು ಆಶ್ಚರ್ಯ. ವೇದಾಂತ ಅಂದ್ರೆ ಭಾರಿ ಕಷ್ಟ. ರಾಘವೇಂದ್ರ ಸ್ವಾಮಿಗಳ ಕೃತಿ ನೋಡಿದವರಿಗೆ ಅದು ಕಷ್ಟ ಅಂತ ಅನಿಸೋದಿಲ್ಲ. ನಮಗೆ ನೋಡೋದೇ ಕಷ್ಟ, ಅದು ಪದ್ಧತಿಯಾಗಿದೆ ಅಷ್ಟೇ. ನೋಡೋದೇ ಕಷ್ಟ ಅಂದರೆ ಪ್ರಯೋಜನ ಇಲ್ಲ, ನೋಡಿದರೆ ಮಾತ್ರ ಅದರ ಸವಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರ ಪದ್ಧತಿ ಅದು. ಬಾಲಸಂಘಮತಿ ಬೋಧಯ ದೃಶ್ಯಂ. ವಿಷಯವನ್ನ ಸರಳವಾಗಿ ಹೇಳಿದ್ರೆ ಮಾತ್ರ ಗೊತ್ತಿದೆ ಅಂತ ಅರ್ಥ, ಇಲ್ಲರೆ ಅವರಿಗೆ ಗೊತ್ತಿಲ್ಲ ಅಂತ ಅರ್ಥ. ಇದು ಶಾಸ್ತ್ರ ಹೇಳೋದು. ಅದಕ್ಕೆ ದೃಷ್ಟಾಂತ ರಾಘವೇಂದ್ರ ಸ್ವಾಮಿಗಳಂತವರ ಗ್ರಂಥಗಳನ್ನು ನೋಡಬೇಕು. ಇವ ಸಣ್ಣ ಪುಟ್ಟ ಲೆಟರ್ ಬರೆದ ಅರ್ಥ ಆಗದ ಜನ ಬರೀತಿರ್ತಾರೆ. ವೇದಾಂತದ ವಿಚಾರಗಳನ್ನು ಎಷ್ಟು ಸರಳವಾಗಿ ಬರೀತಾರೆ. ನಮ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿನೇ. ಏನ್ ಕಷ್ಟ ಇದೆ ವಾಕ್ಯದ? ಏನೇನು ಕಷ್ಟ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ಪ್ರಿಯ, ಅವರೇ ಬರೆದ ಶ್ಲೋಕ ಅದು. ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿನೆ. ಶ್ರೀ ಪ್ರಾಣನಾಥನಾದ ಹರಿಗೆ ನಮಸ್ಕಾರ. ಭಕ್ತರ ಅಭೀಷ್ಟವನ್ನು ಕೊಡುವವನೇ ನಮಸ್ಕಾರ. ಅನಂತ ಗುಣಪೂರ್ಣಾಯ ದೋಷ ದೂರಾಯ ವಿಷ್ಣವೇ ನಮ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿನಿ. ಇಷ್ಟು ಸರಳತೆಯೊಳಗೆ ಎಷ್ಟು ಅರ್ಥ ತುಂಬಿಸಿದ್ದಾರೆ ಅಂತ ಗೊತ್ತಾದರೆ ಆಗ ಪ್ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗದ್ ವಾಸ್ತವ್ಯ ಲಕ್ಷ್ಮೀಧವ ಸಚ್ಚಾಸ್ತ್ರಾತಿ ವಿದೂಷ ಕಾಖಿಲ ಮೃಷಾ ವಾದೀಭ ಕಂಠೀರವ. ಎಷ್ಟು ಸುಲಭನೋ ಅಷ್ಟೇ ಕ್ರೂರಿಗಳವರು. ಸಿಂಹ ಇದ್ದಾಗೆ ಅಂತ ಹೇಳಿದ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಸಿಂಹ ಇದ್ದಾಗೆ. ಆ ಮುಖ ನಮಗೆ ಗೊತ್ತಿಲ್ಲ ಅವರದ್ದು. ಕರುಣೆಯ ಮುಖ ಗೊತ್ತಿದೆ, ಅವ್ರ ಕೋಪದ ಮುಖ ಗೊತ್ತಿಲ್ಲ. ಕೋಪಗೊಳ್ಳುತ್ತಾರೆ ಹೌದು, ಜ್ಞಾನಿಗಳು ಕೋಪಗೊಳ್ಳ ಯಾರು ಕಳ್ಕೊಳ್ಳ ಕೋಪಗೊಳ್ಳಕ್ಕಾಗೋದಿಲ್ಲ. ವಜ್ರಾದಪಿ ಕಠೋರಾಣಿ ಮೃದೂರಿ ಕುಸುಮಾದಪಿ. ಜ್ಞಾನಿಗಳಷ್ಟು ಸಿಂಪಲ್ ಆಗ್ಲಿಕ್ಕೆ ಯಾರಿಗೆ ಬರೋದಿಲ್ಲ, ಜ್ಞಾನಿಗಳಷ್ಟು ಕೋಪಗೊಳ್ಳೋಕ್ಕೆ ಯಾರಿಗೆ ಬರೋದಿಲ್ಲ ಅಂತ ಹೇಳುತ್ತಾರೆ. ಅಲ್ಲಿ ಅವರು ಸಿಟ್ಟು ಬರುತ್ತಾ ಅಂದ್ರೆ ಬರುತ್ತೆ. ಯಾರ ಮೇಲೆ ಬರುತ್ತೆ ಗೊತ್ತಾ? ಸಚ್ಚಾಸ್ತ್ರ ಅತಿ ವಿದೂಷಕ ಮೃಷಾ ವಾದೀಭ ಕಂಠೀರವ. ಸಚ್ಚಾಸ್ತ್ರಗಳನ್ನು ಬೈತಾರಲ್ಲ ಅಂತ ಮಹಾಪಾಪಿಗಳಿದ್ದಾರಲ್ಲ ಅವರಂತ, ಅವರ ಪಾಲಿಗೆ ಅವರ ಆನೆಗಳಂತೆ ಮದ್ದಾನೆಗಳಂತೆ ಅವರಿದ್ರೆ ಅವರಿಗೆ ಕಂಠೀರವಾದಂತೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ವಾದ ಕೋವಿದರು, ವಾದಿಗಳನ್ನ ಸದ್ಯ 22 ವರ್ಷ ರಾಘವೇಂದ್ರ ಸ್ವಾಮಿಗಳಿಗೆ. ಇನ್ನು ಸನ್ಯಾಸ ತಗೊಂಡಿಲ್ಲ. ವೆಂಕಟನಾಥ ಅಂತ ಹೆಸರು. ತುಂಬಿದ ಸಭೆಗಳು. ತಂಜಾವೂರು ಪ್ರಾಂತದಲ್ಲಿ ಹೋದರೆ ಯಜ್ಞನಾರಾಯಣ ದೀಕ್ಷಿತ ಮೊದಲಾದವರು ದೊಡ್ಡ ಗುಂಪುಗಳು. ವಾದ ಮಾಡಕ್ಕೆ ಇವರು ಮುಂದೆ ನಿಂತರೆ ಯಾರೂ ಉತ್ತರ ಕೊಡಲಿಕ್ಕಾಗ್ತಿರಲಿಲ್ಲ. ಎಂಥ ಸಾಮರ್ಥ್ಯ, ಯಾವ ಶಾಸ್ತ್ರ ಬೇಕಾದಾಗಬಹುದು ಅಂತ ಸಿದ್ಧಿ ಅವರಿಗಿತ್ತು. ಆದ್ರಿಂದನೇ ಸಚ್ಚಾಸ್ತ್ರ ಅತಿವಿದೂ ಇದನ್ನು ಅರ್ಥ. ರಾಯವೃಂದಾವನ ಹತ್ರ ಹೋದಾಗ ನಮ್ಮಲ್ಲಿ ಕೆಟ್ಟ ವಿಚಾರ ಇದ್ರೆ ಅವರು ಕರುಣೆಯಿಂದ ನೋಡೋದಿಲ್ಲ, ಇದು ನೋಡಬೇಕು ನಾವು. ವಾದಿಗಳು ಅಂದ್ರೆ ವಾದಿಗಳೇ ಬಂದು ಸೋಲಿಸಬೇಕು ಅಂತಿಲ್ಲ. ದೇವರಿಗೆ ವಿರುದ್ಧವಾದ ವಿಚಾರ ತಲೆಯಲ್ಲಿ ಇತ್ತು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಸಿಂಹದಂತೆ ಕೆರಳಿ ಬಿಡುತ್ತಾರೆ ಹೊರತು ಅನುಗ್ರಹ ಮಾಡೋದಿಲ್ಲ. ಒಳ್ಳೆ ನಿರ್ಮಲವಾದ ಮನಸ್ಸಿರಬೇಕು, ದೇವರಲ್ಲಿ ಒಳ್ಳೆ ಭಕ್ತಿ ಇರಬೇಕು, ಪ್ರಶಾಂತ ಮನೋಭಾವ ಇರಬೇಕು. ಆಗ ಅವರ ಅನುಗ್ರಹ ಎಷ್ಟು ಮಾಡ್ತಾರೆ ಅಂದ್ರೆ ಮೃದೂನಿ ಕುಸುಮಾದಪಿ ಆ ರಹಾವಿದ್ರಿ ಸಂಭೇದನ ದೃಷ್ಟಿ ವಜ್ರಹ ಪಾಪಾಂಧ ಕಾರಾತಪಃ. ಆಗ ಇಲ್ಲದೆ ಹೋದರೆ ಮೃಷಾ ವಾದೀಭ ಕಂಠೀರವ. ಅದಕ್ಕೆ ಇನ್ನೊಂದು ಅರ್ಥ, ಅಖಿಲ ಮೃಷಾ ಎಲ್ಲವೂ ಸುಳ್ಳು ಅಂತಾರಲ್ಲ, ವಿಶ್ವಮಿಥ್ಯ ಅಂತಾರಲ್ಲ, ಅಂಥ ದುರ್ವಾದಿಗಳು ಆನೆಗಳಿಗೆ ಇಭ ಅಂದ್ರೆ ಆನೆ, ಅದಕ್ಕೆ ಸಿಂಹದಂತೆ ಇದ್ದಾರೆ. ಆನೆಗಳ ಕುಂಭಸ್ಥಳಗಳನ್ನ ಭೇದಿಸ್ತಕ್ಕಂಥ ಸಿಂಹದಂತೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಅಂತಹ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾಧ್ರುವಂ ಮಂಗಳಂ. ಮುಂದೆ ಅವರು ವಿದ್ಯಾ ವೈಭವ ಹೇಳುತ್ತಾರೆ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರೈಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ವಿಪ್ರಕ್ಷತ್ರ ಬಿಡಂಗ್ರಿ ಜಾತ ಮುಖರ ಅನೇಕ ಪ್ರಜಾ ಸೇವಿತ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾ ಧ್ರುವಂ ಮಂಗಳಂ. ಎಷ್ಟು ಒಳ್ಳೆ ಶ್ಲೋಕಗಳವೆಲ್ಲ ನಮ್ಮ ಜನ ಗೊತ್ತೇ ಇಲ್ಲ. ಎಷ್ಟು ರಾಯರ ವೈಭವ ಹೇಳ್ತಾರೆ, ರಾಯರು ಎಷ್ಟು ಖುಷಿ ಪಡ್ತಾರೆ ಶ್ಲೋಕ ಹೇಳಿದರೆ. ಅಲ್ಲಿ ಹೇಳಿದ್ದಾರೆ, ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಸರ್ವವಿದ್ಯಾ ಪ್ರವೀಣೋನ್ಯ ರಾಘವೇಂದ್ರ ಅನ್ನ ವಿದ್ಯತೆ. ಅಷ್ಟು ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು. ಆ ಶ್ಲೋಕ ಎಕ್ಸ್ಪ್ಲೇನ್ ಮಾಡಿ ಇದನ್ನು ಉಪಯೋಗ ಮಾಡ್ಕೋಬೇಕು ನಾವು. ಎಷ್ಟು ವಿದ್ಯೆ ಗೊತ್ತಿತ್ತು ರಾಯರಿಗೆ? ಸಾಲಂಕಾರಕ, ಕಾವ್ಯ, ನಾಟಕ, ಕಲಾ, ಕಾಣಾದ, ಪಾತಂಜಲ, ತ್ರೈಯರ್ಥ, ಸ್ಮೃತಿ, ಜೈಮಿನೀಯ, ಕವಿತಾ, ಸಂಗೀತ, ಪಾರಂಗತಃ. ನಮಗೆ ಅಷ್ಟು ವಿದ್ಯೆ ಇದೆ ಅಂತಲೇ ಗೊತ್ತಿಲ್ಲ. ಅಷ್ಟು ವಿದ್ಯೆಗಳು ರಾಯರಿಗೆ ಗೊತ್ತಿತ್ತು. ಎಂಥ ವೈಭವ! ಅದಕ್ಕೆ ದೊಡ್ಡವರಾಗಿದ್ದವರು. ಹೆಚ್ಚೆಚ್ಚು ಕ್ವಾಲಿಫಿಕೇಶನ್ ಬರೆದು ಒಳ್ಳೊಳ್ಳೆ ಕೆಲಸ ಸಿಗುತ್ತಲ್ಲ. ಆ ಟೈಪ್ SLC ಓದಿದ್ದರೆ VC ಮಾಡಿ ಅಂತ ಕೇಳಿದ್ರೆ ಉಚ್ಚ ಅಂತ ನಗುತ್ತಾರೆ. ಅಟೆಂಡರ್ ಪೋರ್ಟ್ಸ್ ಸಿಕ್ಕಾಗಿದೆ. ಹೈಯೆಸ್ಟ್ ಕ್ವಾಲಿಫಿಕೇಶನ್ ಜಾಸ್ತಿ ಆದಷ್ಟು ಒಳ್ಳೆ ಮೇಲೆ ಬರ್ತಾರೆ. ಎಷ್ಟು ಶಾಸ್ತ್ರ ಓದಿದ್ದಾರೆ! ಅಲಂಕಾರಕ, ಕಾವ್ಯ, ನಾಟಕ, ಕಲೆಗಳು. ಕಲೆಗಳು ಒಂದರಲ್ಲಿ 64 ಸೇರುತ್ತೆ. ಚತುಷ್ಷಷ್ಠಿ ಕಲಾ ಕೋವಿದರವರು, ಸರ್ವವಿದ್ಯಾ ಪ್ರವೀಣರು ಅಂತ ಹೇಳ್ತಾರಲ್ಲ, 64 ವಿದ್ಯೆಗಳು ಅದರಲ್ಲಿ ಕೋವಿದರವರು. ಅವರಾದ್ರೆ ಮತ್ತೊಬ್ಬರು ಚತುಷ್ಷಷ್ಠಿ ಕಲಾ ಕೋವಿದರು ಬರಲೇ ಇಲ್ಲ. ಅದಕ್ಕೆ ರಾಘವೇಂದ್ರ ನವಿದ್ಯತೆ ಅಂತ ಹೇಳಿದರು. ಕಾವ್ಯ, ನಾಟಕ, ಕಲಾ, ಕಾಣಾದ, ವೈಶೇಷಿಕ ಮತ, ಪಾತಂಜಲ ಇವು ವ್ಯಾಕರಣ ಶಾಸ್ತ್ರ, ತ್ರೈಯರ್ಥ ವೇದಾರ್ಥಗಳು, ಸ್ಮೃತಿ ಧರ್ಮಶಾಸ್ತ್ರಗಳು, ಕವಿತಾ ಒಳ್ಳೆಯ ಕಾವ್ಯಗಳು, ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ, ತಾತ್ಪರ್ಯ ಭಾವ ಸಂಗ್ರಹ ಎಲ್ಲ ಓದಿ ಎಂಥ ಕಾವ್ಯಗಳನ್ನು ಬರೆದಿದ್ದಾರೆ. ಆಮೇಲೆ ಕವಿತಾ ಸಂಗೀತ. ಆ ಸಂಗೀತ ಅಂದ್ರೆ ವೀಣಾ ವೆಂಕಟಭಟ್ರು ಅಂತಲೇ ಅವರ ಹೆಸರು. ಮನೆತನದ ವಿದ್ಯೆ ಸಂಗೀತ ಅಂದ್ರೆ ಅವರ ಮುತ್ತಾತ ಕೃಷ್ಣಭಟ್ಟರು ಸ್ವತಃ ಕೃಷ್ಣದೇವರಾಜನೇ ರಾಜಗುರುಗಳಾಗಿದ್ದರಂತೆ. ಕೃಷ್ಣದೇವರಾಜ ಅತ್ಯಂತ ಕೃತಜ್ಞತೆಯಿಂದ ಅವರಿಗೆ ಅಮೂಲ್ಯವಾದ ಮುತ್ತಿನ ಮಾಲೆಯನ್ನ ಅರ್ಪಿಸಿ ಕೃತಾರ್ಥನಾಗಿದ್ದಂತೆ ವೀಣಾ ಕೃಷ್ಣಭಟ್ಟರು. ಅಂದಮೇಲೆ ಎಂಥ ಸಂಗೀತ ಬಂದಿತ್ತು ಅವರಿಗೆ! ಇಷ್ಟು ವಿದ್ಯಾವಂತರಾದ ಅವರು ಅಷ್ಟು ವಿದ್ಯೆಗಳನ್ನ ಅಷ್ಟು ದಾರಿದ್ರ್ಯ ಕಾಲಕ್ಕೆ ಒಂದು ಕಾಸು ಉಪಯೋಗ ಮಾಡಿಕೊಳ್ಳಲಿಲ್ಲ. ಯೋಚನೆ ಮಾಡಬೇಕು, ಅಂಥ ವಿದ್ಯಾವಂತರು ಉಪವಾಸ ಇದ್ದಾರೆ ಹೊರತು ಉಪಯೋಗ ಮಾಡ್ಕೋತಾ ಇಲ್ಲ. ಯಾಕೆ? ಆಚಾರ್ಯರ ಸಿದ್ಧಾಂತ, ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋಯತಃ. ವಿದ್ಯೆಯಿಂದ ಮಾರಿ ಬದುಕಬೇಡಿ ಅಂತ ಹೇಳ್ತಾರೆ. ವಿದ್ಯೆ ಮಾರಾಟದ ವಸ್ತು ಆಗಬಾರದು, ಅದು ಹೊಟ್ಟೆಪಾಡಿಗೆ ಉಪಯೋಗಿಸಬಾರದು ಅಂತ ಹೇಳ್ತಾರೆ ವಿದ್ಯೆಯನ್ನ. ಇವತ್ತು ವಿದ್ಯೆ ಉಪಯೋಗಿಸೋ ಹೊಟ್ಟೆಪಾಡಿಗೆ ಮನುಷ್ಯ. ಆದರೆ ವಿದ್ಯೆಯಿಂದ ಬದುಕಲು ಪ್ರಯತ್ನ ಪಡಬೇಡಿ, ಅದು ನಮ್ಮನ್ನು ಬದುಕಿಸುತ್ತಾದ್ರಿಂದ ಅದು ಉಪಯೋಗಿಸೋಕೆ ಹೋಗಬೇಡಿ ಅಂತ ದೀಕ್ಷೆ ಇತ್ತವರಿಗೆ. ಅಂಥ ಸಂಗೀತ ಪಾರಂಗತ, ಸ್ವಲ್ಪ ಸ್ವಲ್ಪ ಗೊತ್ತಿಲ್ಲ ಮತ್ತೆ ಅವರಿಗೆ ಪಾರಂಗತ, ವಿದ್ಯಾ ಪಾರಂಗತರು ಅಂತ ಹೇಳ್ತಾರಲ್ಲ, ಪ್ರತ್ಯೇಕ ಓದ್ಕೋಬೇಕದನ್ನ. ಅಲಂಕಾರ ಪಾರಂಗತ, ಕಾವ್ಯ ಪಾರಂಗತ, ನಾಟಕ ಪಾರಂಗತ, ಸಂಗೀತ ಪಾರಂಗತ, ಸ್ಮೃತ್ಯರ್ಥ ಪಾರಂಗತ. ಎಷ್ಟರ್ಥಗಳು ಬಂತಾಗ ಆಗಲೇನೆ ಅವರು ಎಷ್ಟು ದೊಡ್ಡವರಾಗಿದ್ದ ಕಾರಣ. ಇದೆಲ್ಲ ಹೆಸರಲ್ಲ, ಗ್ರಂಥ ಬರೆದಾರೆ. ಆ ಟೈಪ್ ತ್ರೈಯರ್ಥ ಬೇಕಾ? 4 ವೇದಗಳಿಗೆ ಅರ್ಥ ಬರೆದಿದ್ದ. ತ್ರೈಯರ್ಥ ಸ್ಮೃತಿಗಳು ಬೇಕಾ? ಅವರ ಶಿಷ್ಯರು ಕೃಷ್ಣಾಚಾರ್ಯರು ಸ್ಮೃತಿ ಮುಕ್ತಾವಳಿ ಬರೆದಿದ್ದ. ಪ್ರಾಕ್ಟಿಕಲಿ ತೋರಿಸಿದ್ದಾರೆ ಅದರಲ್ಲಿ. ಸಂಗೀತನೋ ಇಂದು ಎನಗೆ ಗೋವಿಂದ, ವಿಶ್ವವಿಖ್ಯಾತವಾದ ಕೃತಿ. ಅವರ ತಾಯಿ ಒಳ್ಳೆಯ ಹಾಡು ಬರೀತಾ ಇದ್ರದು. ಗರುಡವಾಹನ ಅಂಕಿತದಿಂದ ರಾಘವೇಂದ್ರ ಸ್ವಾಮಿಗಳ ತಾಯಿ ಗೋಪಿಕಾಂಬ ಒಳ್ಳೊಳ್ಳೆ ಹಾಡು ಬರೀತಾ ಇದ್ರಂತೆ. ಹರಿದಾಸ ಸಾಹಿತ್ಯ ಅಧ್ಯಯನ ಮಾಡಿದ್ರೆ ಗಮನಿಸೇ ಇಲ್ಲ ಅದನ್ನ. ರಾಯರ ತಾಯಿ ವಿದುಷಿ ಅಂತ ಅವರನ್ನು ಕರೆದಿದ್ದಾರೆ. ದೊಡ್ಡ ವಿದ್ವತ್ತನ್ನು ಸಂಪಾದನೆ ಮಾಡಿದ್ದವರವರು. ಇದೆಲ್ಲ ತಿಳ್ಕೊಂಡ್ರೆ ಆ ಒಳ್ಳೆ ಮಹಾಭಾಷ್ಯ ಎಷ್ಟು ಕೋಟ್ ಮಾಡ್ತಾರೆ ಗೊತ್ತಾ ರಾಘವೇಂದ್ರ ಸ್ವಾಮಿಗಳು ತಮ್ಮ ಕೃತಿಗಳಲ್ಲಿ. ಅವರೆಲ್ಲ ಸೂತ್ರ ಏನು ಕೋಟ್ ಮಾಡ್ತಾರೆ, ವ್ಯಾಕರಣ ಸೂತ್ರವನ್ನು ಕೋಟ್ ಮಾಡಿ ಅರ್ಥ ಬರೀತಾರೆ. ಅದೇ ಸಪರೇಟ್ ಮಾಡಿಬಿಟ್ಟರೆ ಒಳ್ಳೆ ವ್ಯಾಕರಣ ಗ್ರಂಥವಾಗ್ತದೆ ಅದು. ಅಷ್ಟು ಸೂತ್ರ ಭಗವದ್ಗೀತೆ ಅರ್ಥ ಬರೀತಾರೆ, ಅಲ್ಲಿ ಕೋಟ್ ಮಾಡ್ತಾರೆ. ಮತ್ತೆ ಉಪನಿಷತ್ ಬರೀತಾರೆ, ಅಲ್ಲಿ ಕೋಟ್ ಮಾಡ್ತಾರೆ. ಅಂದ್ರೆ ಮಹಾಭಾಷ್ಯದಲ್ಲಿ ಅಂಥ ಒಂದು ಪ್ರಾವೀಣ್ಯ ಅವರಿಗಿತ್ತು. ಪಾತಂಜಲ ಇದೆಲ್ಲ ಯೋಚನೆ ಮಾಡಿದರೆ ಇಲ್ಲಿ ಏನ್ ಹೇಳ್ತಾರೋ ವಸ್ತುಸ್ಥಿತಿ ಆಗಿದೆ ಅಂತ ಅರ್ಥ ಮಾಡಿಕೊಂಡಾಗ ಅದು ಬರೀ ಸ್ತೋತ್ರವಾಗೋದಿಲ್ಲ, ಅರ್ಥವತ್ತಾದ ಸ್ತೋತ್ರವಾಗ್ತದೆ. ಇಂಥ ರಾಘವೇಂದ್ರ ಸ್ವಾಮಿಗಳು ಈ ರೀತಿ ಸ್ತೋತ್ರ ಮಾಡಿದ್ರೆ ಏನಾಗುತ್ತೆ ಗೊತ್ತೇನು? ನಮಗೂ ವಿದ್ಯೆ ಬರುತ್ತೆ ಅಂತ ಅರ್ಥ. ಯಥಾಯಥಾ ಉಪಾಸತೆ ತಥೈವ ಭವತಿ. ನಾವು ದೊಡ್ಡವರನ್ನು ಹೇಗೆ ಆರಾಧನೆ ಮಾಡ್ತೇವೋ ಆಯಾ ರೀತಿಯಲ್ಲಿ ನಮಗೆ ಕಾಂಬಿನೇಷನ್ ಮೆನ್ಷನ್ ಮಾಡಿಲ್ಲ, ಬ್ರಾಂಚ್ ಕೊಡೋದಿಲ್ಲ ಅವನಿಗೆ. ಬರೀ ಬ್ರಾಂಚ್ ಅವನು ಕೊಟ್ಟ ಬ್ರಾಂಚ್ ಅಂದ್ರೆ ಬೇರೆ, ನಾವು ಕೇಳಿದ ಬ್ರಾಂಚ್ ಬೇರೆ, ಮೆನ್ಷನ್ ಮಾಡಿದ್ಯಾ ಅಂತ ಕೇಳುತ್ತಾರೆ. ಅಪ್ಲಿಕೇಶನ್ ಫಾರ್ಮ್ ಸರಿ ಇರಬೇಕಲ್ಲ. ನಾವೊಂದು ಬರೀ ಅನ್ನ ಅನ್ನ ಇಷ್ಟೇ ಅಪ್ಲಿಕೇಶನ್ ಮಾಡೋದು, ಊಟ ಊಟ ಅಂತ ಮಾಡ್ತಿದ್ರೆ ಅಷ್ಟೇ ಕೊಡ್ತಾರೆ, ಜಾಸ್ತಿ ಕೊಡೋದಿಲ್ಲ. ಆದ್ರೆ ನಮಗೆ ಬೇಕೇ ಬೇಕು, ಬೇಡ ಅಂತಲ್ಲ. ಆದರೆ ಅದು ಬದುಕಲಿಕ್ಕಷ್ಟೇ, ನಾವು ಉಳಿಬೇಕು ಅಂತ ಹೇಳಿದ್ರೆ ವಿದ್ಯೆ ಮಾತ್ರ. ಅದಕ್ಕಾಗಿ ಪ್ರಜಾ ಸೇವಿತ, ಇದಂತೂ ಜನಗಳಿಗೆ ಹತ್ರ ರಾಯರ ಯಾತಕ್ಕೆ ಬಂದ್ರಂತ ಗೊತ್ತಾಗ್ತದೆ. ವಿಪ್ರ ಕ್ಷತ್ರ ವಿಡ ಅಂಗ್ರಿಜಾತ. ವಿಪ್ರರು ಬ್ರಾಹ್ಮಣರು, ಕ್ಷತ್ರಿಯ ಕ್ಷತ್ರಿಯರು, ಬಿಟ್ಟು ವೈಶ್ಯರು, ಅಂಗ್ರಿಜಾತರು ಶೂದ್ರರು ಎಲ್ಲರಿಂದ ಸೇವಿತರಾಗಿದ್ದಾರೆ. ಇದು ಬಹಳ ದೊಡ್ಡ ಮಾತಿದ್ದು. ಅಂತ ಅಂದ್ರೆ ರಾಯರು ಜಾತಿ ಪದ್ಧತಿ ಒಪ್ಪಿದವರು, ಮರಿಬಾರದ ನಾವು ಅದನ್ನು. ವರ್ಣಾಶ್ರಮವನ್ನು ಒಪ್ಪಿದವರು ರಾಯರು. ಆದರೆ ವರ್ಣಾಶ್ರಮ ಧರ್ಮನ ದೂರ ಮಾಡಲಿಕ್ಕೆ ಉಪಯೋಗಿಸಲಿಲ್ಲ, ಅದನ್ನು ಹತ್ತಿರ ಮಾಡಲಿಕ್ಕೆ ಉಪಯೋಗಿಸಿದರು.
ಇವತ್ತು ನಮ್ಮಲ್ಲಿ ಎರಡು ಎಸ್ಟಿಮಿಟಿಗಳು ಇಲ್ಲ, ಒಪ್ಪೋದಿಲ್ಲ, ಒಪ್ಪಿದ್ರೆ ಇನ್ನೊಬ್ಬರ ಹತ್ರ ಸೇರಿಸೋದಿಲ್ಲ, ತಪ್ಪದು. ಇವತ್ತು ವರ್ಣಾಶ್ರಮ ವ್ಯವಸ್ಥೆ ಅಂದ್ರೆ ಸಮಾಜದ ಅವಿಭಾಜ್ಯ ಅಂಗಗಳು, ನಾಲ್ಕು ವರ್ಣಗಳು ಕೂಡ. ಕೈಕಾಲುಗಳಿದ್ರೆ ಹೇಗೋ ಹಾಗೆ, ಯಾವ್ದು ದೊಡ್ಡದು ಯಾವ್ದು ದೊಡ್ಡದು ಡಾಕ್ಟ್ರಿಗೆ ಗೊತ್ತೋಗ್ತಾನೆ, ಕಾಲು ಮುಳುಚುತ್ತೆ ಡಾಕ್ಟರ್ ಹತ್ರ ಹೋಗ್ತಾನೆ. ಕಣ್ಣು ಚುಚ್ಚರು ಮಾತ್ರ ಕಾಲು ಚುಚ್ಚರು ಹೋಗ್ತಾನೆ. ನಮಗೆ ಕಾಲು ಅಷ್ಟೇ ಮುಖ್ಯ, ಕಣ್ಣು ಅಷ್ಟೇ ಮುಖ್ಯ, ಕಿವಿ ಅಷ್ಟೇ ಮುಖ್ಯ, ಬೆರಳು ಅಷ್ಟೇ ಮುಖ್ಯ. ಇದು ಗೊತ್ತಾಗಿಬಿಟ್ರೆ ಸಮಾಜದ ಘಟಕಗಳಿವು. ಇವತ್ತು ಅನೇಕರಿಗೆ ಸಿದ್ಧಾಂತ ಅಂತ ಹೇಳಿ ಬ್ರಾಹ್ಮಣರೇ ಮಾತ್ರ ಅಂತ ತಿಳ್ಕೊಂಡ್ರೆ ಉತ್ತರ ಇದರಲ್ಲಿದೆ. ಆ ರೀತಿ ಬದುಕಿದರೆ ಎಂದೂ ಮನುಷ್ಯನಾಗೋದಿಲ್ಲ. ಎಲ್ಲ ಜನಗಳು ಕೂಡ ದೇವರ ಹತ್ರ ಬರಹಾಗಬೇಕು, ಅವರವರಿಗೆ ಉಚಿತವಾದ ರೀತಿಯಲ್ಲಿ ದೇವರು ಸೇವೆ ಮಾಡಬೇಕು. ಅದು ಶಾಸ್ತ್ರ. ಅದಕ್ಕೆ ವಿಪ್ರ ಕ್ಷತ್ರ ವಿಡಂಗ್ರಿ ಜಾತ ಮುಖರಾನೇಕ ಪ್ರಜಾ ಸೇವಿತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾಧ್ರುವಂ ಮಂಗಳಂ. ಇವತ್ತು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಸೇವಕಾಣಿಗೆ ಕೊಟ್ಟವರಲ್ಲಿ ಬ್ರಾಹ್ಮಣೇತರ ಸಂಖ್ಯೆ ಸಿಕ್ಕಾಬಟ್ಟೆ ಇದೆ ಅದರೊಳಗೆ. ಅದೇ ಅದಕ್ಕೆ ಯಾವುದೇ ಮಠದಲ್ಲೂ ಕೂಡ ಅತಿ ಹೆಚ್ಚು ಸೇವಾಕರ್ತರು ಸಾಮಾನ್ಯ ಬೇರೆ ಜಾತಿಯವರೇ ಆಗಿರುತ್ತಾರೆ. ರಾಯ ಸೇವೆ ತಗೊಂಡಿದ್ದಾರೆ, ಅದನ್ನು ಭಾರಿ ಮುಖ್ಯವಾದದ್ದು. ಯಾತಕ್ಕೆ ಸೇವೆ ತಗೊಂಡು ಸುಮ್ಮನೆ ಗೆಟೌಟ್ ಅಂತ ಲೆಕ್ಕಲ್ಲ, ಉದ್ದಾರ ಮಾಡಿದ್ದಾರೆ ಅವರನ್ನು. ಎಲ್ಲ ಜಾತಿ ಪಂಥದವರೆಲ್ಲ ರಾಘವೇಂದ್ರ, ಎಷ್ಟೋ ಜನ ಕ್ರಿಶ್ಚಿಯನ್ಸ್ ಮುಸಲ್ಮಾನರೆಲ್ಲ ಕೂಡ ರಾಯರ ಸ್ತೋತ್ರ ಮಾಡಿ ಹೆಸರಿಟ್ಕೊಂಡು ಹೋಗಿದ್ದಾರೆ. ಎಷ್ಟೋ ಜನ ಅದರ ರಾಯರ ಹೆಸರಿಟ್ಕೋತಾರೆ ತಮ್ಮ ಪದ್ಧತಿಯಲ್ಲಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ರಾಯರು ಅವರ ಉದ್ದೇಶ ಇಷ್ಟೇ, ಎಲ್ಲರೂ ಭಗವದ್ಭಕ್ತರಾದ್ರೆ ಎಲ್ಲರಿಗೂ ಸ್ವಾಗತ. ಹಾಗಿದ್ರೆ ಅವರೆಲ್ಲರೂ ಕೂಡ ವೈಷ್ಣವರಾಗಿಲ್ಲ ಅಂದ್ರೆ ಓವರ್ ನೈಟ್ ಯಾವನು ವೈಷ್ಣವನಾಗಲಿಕ್ಕಾಗೋದಿಲ್ಲ. ಓವರ್ ನೈಟ್ ಇಂಜಿನಿಯರ್ ಆಗಿಬಿಡ್ತಾನ, ಓವರ್ ನೈಟ್ ಡಾಕ್ಟರ್ ಆಗಿಬಿಡ್ತಾನ? ಬಹುನಾಮ್ ಜನ್ಮನಾಮಂತೆ, ಅವನ ಪಾತಲ್ಲಿದ್ದಾನೆ ಅಂದ್ರೆ ವೆಲ್ಕಮ್ ಮಾಡಬೇಕು. ಅವನ ಅಂತಕ್ಕೆ ನಾವು ಗೌರವಿಸಬೇಕಾದ ನಮ್ಮ ಕರ್ತವ್ಯ. ಆಚಾರ್ಯರ ಮಾತು, ಆಧಾರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇರ್ವರ. ಈ ಸಿದ್ಧಾಂತ ಮರ್ತುಬಿಟ್ಟಿದ್ದೇವೆ ನಾವಿ. ಆ ಸಿದ್ಧಾಂತ ಹೇಳಿದ್ದಕ್ಕೇನೆ ಇವತ್ತು ದಾಸ ಸಾಹಿತ್ಯ ಜಗತ್ತಿ ಹತ್ತಿರ ಮುಟ್ಲಕ್ಕೆ ಅದೊಂದು ಕಾರಣ ಆಯಿತು. ರಾಘವೇಂದ್ರ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳು ದೊಡ್ಡ ದೃಷ್ಟಾಂತ. ಆಚಾರ್ಯರಂತರೂ ಎಲ್ಲಾ ವರ್ಗದ ಜನ ಶಿಷ್ಯರು ಅವರಲ್ಲಿ ಇದ್ರು ಅಂತ ಮಧ್ವವಿಜಯ ಓದುವರಿಗೆ ಗೊತ್ತಿರುತ್ತದೆ. ಎಲ್ಲಾ ಜಾತಿಯ ಜನ ಆಚಾರ್ಯ ಶಿಷ್ಯರಾಗಿದ್ರು, ನಮಗದು ಗೊತ್ತೇ ಇಲ್ಲ. ಇವತ್ತು ನಾವು ನಮ್ಮ ಜಾತಿನೇ ದೂರ ಮಾಡೋ ಕಾಲದಲ್ಲಿದ್ದಾರೆ ಮನುಷ್ಯನು. ಮಠ ಮಠ ಅನ್ಕೊಂಡು ಮನುಷ್ಯ ಇವತ್ತು ಮತವನ್ನೇ ಮರೆಯುವ ಕಾಲ ಇದು ಒಂದು. ಆದರೆ ರಾಘವೇಂದ್ರ ಸ್ವಾಮಿಗಳು ಹೇಳುತ್ತಾರೆ, ಸಾತ್ವಿಕನಾಗೋದಾದರೆ ಎಲ್ಲರಿಗೂ ಸ್ವಾಗತ. ಜಾತ ಮುಖರಾನೇಕ ಪ್ರಜಾ ಸೇವಿತ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾಧ್ರುವಂ ಮಂಗಲಂ. ಇನ್ನು ಎಲ್ಲಿದ್ದಾರೆ ರಾಯರು ಅಂದರೆ, ರಂಗೋತ್ತುಂಗ ತರಂಗ ಮಂಗಲಕರ ಶ್ರೀ ತುಂಗಭದ್ರಾ ತಟ ಪ್ರತ್ಯಸ್ಥ ದ್ವಿಜ ಪುಂಗವಾಲಯಲ ಸನ್ ಮಂತ್ರಾಲಯ ಖೇಪುರೆ ನವೇಂದ್ರೋಪಲ ನೀಲ ಭವ್ಯಕರ ಸದ್ವೃಂದಾವನಾಂತರ್ಗತ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾಧ್ರುವಂ ಮಂಗಳಂ. ಎಷ್ಟು ಒಳ್ಳೆ ಶ್ಲೋಕಗಳು! ರಂಗೋ ತುಂಗ ತರಂಗ ಮಂಗಳಕರ ಶ್ರೀ ತುಂಗ ಭದ್ರಾ ತಟ ಪ್ರತ್ಯಸ್ಥ ದ್ವಿಜ ಪುಂಗವಾಲಯ ಲಸನ್ ಮಂತ್ರಾಲಯ ಖೇಪುರಿ. ಮಂತ್ರಾಲಯ ಹೇಗಿದೆ ಅಂತ ಹೇಳುತ್ತಾರೆ. ರಂಗ ಉತ್ತುಂಗ ತರಂಗ, ತುಂಗ ತರಂಗದ ಎರಡು ಅರ್ಥಗಳು ಉಂಟು. ತುಂಗಭದ್ರಾ ನದಿಯ ತರಂಗಗಳು, ಎತ್ತರವಾದಂತಹ ನದಿಗಳು. ರಂಗ ಮನೋಹರವಾದಂತಹ ಅಲೆಗಳು. ಉತ್ತುಂಗ ತರಂಗಗಳಿಂದ ಶೋಭಿಸ್ತಿರ್ತಕ್ಕಂಥ ಮಂತ್ರಾಲಯ ಅಂತಕ್ಕಂಥ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಪ್ರತ್ಯಸ್ಥ ದ್ವಿಜ ಪುಂಗವಾಲಯ ಲಸತ್ ಮಂತ್ರಾಲಯ ಖೇಪುರಿ. ಮಂತ್ರಾಲಯ ಹೆಸರು ಯಾಕೆ ವೆನ್ಷನ್ ಮಾಡ್ತಾರೆ ಗೊತ್ತೇನು? ಅದು ಮೊದಲಿದ್ದ ಕ್ಷೇತ್ರ ಅಲ್ಲ, ರಾಯರಿಂದ ಹೊಸ್ತ ಕ್ರಿಯೇಟ್ ಆದ ಒಂದು ಕ್ಷೇತ್ರ. ಅದು ಒಂದು ಎಂಥ ಕ್ಷೇತ್ರವಾಯಿತು ಗೊತ್ತೇ? ಒಂದು ಕುಗ್ರಾಮ. ಅದು ಒಂದು ಕೇಳ್ತಾರೆ ಏನ್ ಕೊಡಬೇಕು ಅಂತ ಅವನು ಕೇಳಿದರೆ ನಮಗೇನು ಬೇಡ ಅಂತ ಹೇಳಿಬಿಡ್ತಾನೆ. ಕೊನೆ ನಿಮಗೆ ಬೇಡ ಸ್ವಾಮಿ, ನಾವು ಏನು ನಿಮಗೆ ಕೊಡೋದು, ನಮಗೆ ಬೇಕಾಗಿದೆ ಅಂತ ಹೇಳ್ತಾನೆ ಪಾಪ. ನಿಮಗೆ ಕೊಟ್ಟರೆ ನಾವು ಉದ್ಧಾರವಾಗ್ತೇವೆ, ಏನಾದ್ರು ಕೊಡಲೇಬೇಕು ಅಂತ ಹಠ ಹಿಡಿದಾಗ ಹಾಗಿದ್ರೆ ಮಂಚಾಲೆ ಕೊಡು ಅಂತ ಹೇಳಿದರೆ ಅವನು ಶಾಕ್ ಆಗುತ್ತೆ. ಅದಲ್ಲೇ ಶಾಕಿಗೆ ಸ್ವಾಮಿ ಅದು ಏನಿದೆ ಕುಗ್ರಾಮ, ಇವತ್ತು ರಾಘವೇಂದ್ರ ಸ್ವಾಮಿ ವೃಂದಾರ ಇಲ್ಲ ಅಂತ ಅಕಸ್ಮಾತ್ ತಿಳ್ಕೊಂಡು ಯೋಚನೆ ಮಾಡಿ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಗೊತ್ತಾ? ಬೇಸಿಗೆಯಲ್ಲಿ ಬೆಂಕಿ ಅಂದ್ರೆ ಬೆಂಕಿ, ಅಷ್ಟು ಕುಗ್ರಾಮ ಅಂದ್ರೆ ಕುಗ್ರಾಮ. ಅದು ಒಂದು ಅಲ್ಲಿ ಫಲವತ್ತಾದ ಭೂಮಿ ಅಲ್ಲ ಅದು ಒಂದು. ಆದರೆ ರಾಘವೇಂದ್ರ ಸ್ವಾಮಿ ಜಾಕ್ ಕೇಳಿದಾಗ ಹೇಳ್ತಾರೆ, ಅದನ್ನ ಯಾಕೆ ತಗೊಂಡು ಏನ್ ಮಾಡ್ತೀರಿ ನೀವು ಅದನ್ನ? ಅಲ್ಲಿ ಏನೂ ಇಲ್ಲ, ಬೇಕಾದ್ರೆ ಆದಾಯನೇ ಬೇಕಾದ್ರೆ ಕೊಟ್ಟು ಬಿಡ್ತೇನೆ ಅಂತ ಹೇಳಿದ್ರೆ ಇಲ್ಲ ಅದೇ ಬೇಕು ಅಂತ ಹೇಳಿದ್ರಂತೆ. ಅದು ಕಲಿಯುಗದಲ್ಲಿ ಕುಗ್ರಾಮ, ಕೃತಯುಗದಲ್ಲಿ ಪ್ರಹ್ಲಾದ ಯಜ್ಞ ಮಾಡಿದ ಸ್ಥಳ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಇವತ್ತು ಎಂತೆಂಥ ದೇವರೇ ಇವತ್ತು ಏನಾಗೋಗ್ಬಿಟ್ಟಿದ್ದಾನೆ ಮನುಷ್ಯರ ಪಾಲಿಗೆ. ಒಳ್ಳೆ ಜಾಗ, ಅದನ್ನು ಕೊಡಬೇಕು ಅಂತ ಹೇಳಿದ್ರೆ ಕೊಟ್ರಂತೆ. ಅದು ಎಷ್ಟು ಬದಲಾಯಿತು ಗೊತ್ತಾ? ಮಂತ್ರಸಿದ್ಧಿ ಕ್ಷೇತ್ರ ಇದ ನೋಡಿ ಕೋವಿದರು ಮಂತ್ರ ಪ್ರಹ್ಲಾದ ಪ್ರತಿಪಾದ್ಯ ಗೋಪಾಲ ವಿಠಲನಿಂದ. ಗೋಪಾಲದಾಸ್ ಹೇಳ್ತಾರೆ ಮಂತ್ರಸಿದ್ಧಿ ಕ್ಷೇತ್ರ ಆಗೋಯ್ತಾಮೆ, ಮಂತ್ರಾಲಯ ಅಂತಾಯ್ತು. ಇಂಥ ಸಿದ್ಧಿ ಕೊಟ್ಟಿದ್ದು ಅವರ ದೊಡ್ಡ ವೈಶಿಷ್ಟ್ಯ. ಅವರು ಸ್ವತಃ ಪಾಠ ಪ್ರವಚನ ಮಾಡಿ ಅಲ್ಲಿ ನೆಲೆ ನಿಂತು ಇವತ್ತು ವೃಂದಾವನದಲ್ಲಿ ಕೂತಿದ್ದಾರಲ್ಲ, ಎಂಥ ಕ್ಷೇತ್ರವಾಯಿತು ಅಂದ್ರೆ, ಬಹುಶಃ ನಿಮಗೆ ಎಂಥ ನಾನ್ ಸ್ಟಾಪ್ ಟ್ರೈನ್ಗಳು ದೊಡ್ಡ ದೊಡ್ಡ ಸಿಟಿಯಲ್ಲಿ ನಿಲ್ಲೋದಿಲ್ಲ, ಅಲ್ಲಿ ಸ್ಟಾಪ್ ಆಗಬೇಕು. ಎಂಥ ಮ್ಯಾಜಿಕ್ ಇದು, ಬಹುಶಃ ನಮ್ಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಿಲ್ಲೇಬೇಕು, ಬಂತ ಆದ್ರೆ ಸ್ಟಾಪ್ ಇಲ್ಲ ಮುಂದಕ್ಕೆ ಹೋಗಾಗೇ ಇಲ್ಲ. ಎಂಥ ಸೂಪರ್ ಫಾಸ್ಟ್ ಆಗಿರಲಿ ಅದು, ಅಲ್ಲಿ ಸ್ಟಾಪ್ ಕೊಡಲೇಬೇಕು. ಎಂಥ ವೈಶಿಷ್ಟ್ಯ ಇದು! ಇಲ್ಲೇ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಸ್ಟಾಪ್ ಕೊಡದವರು ಆ ರೈಲು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಮ್ಯಾಜಿಕ್ ಮಾಡಿದ್ದಾರೆ. ಅದು ಕಲಿಯುಗದಲ್ಲಿ ಇವತ್ತು ಬ್ರಾಹ್ಮಣನ ಕೇಳೋದಿಲ್ಲ ಮನುಷ್ಯ, ವೈಷ್ಣವರನ್ನ ಕೇಳೋದು ವೈಷ್ಣವರೇ ಕೇಳೋದಿಲ್ಲ ಅಂತ ಕಾಲ. ಅಂತ ಹೊತ್ತಿನೊಳಗೆ ಪ್ರತಿ ದಿವಸ ಮತ್ತೆ ವಾರಾಂತ್ಯ ಕಾಲಕ್ಕಲ್ಲ, ಮತ್ತೆ ಎಲ್ಲ 12 ತಿಂಗಳು ಕೂಡ 24 ತಾಸು ಕೂಡ ರೈಲು ಸ್ಟಾಪ್ ಆಗಬೇಕು ಅಂತ ಕೇಳಿದರೆ ಎಂಥ ಒಂದು ವೈಶಿಷ್ಟ್ಯ. ಅದಕ್ಕೆ ಹೇಳ್ತಾರೆ ಇಂತಿಂಥ ರೈಲು ಎಲ್ಲೆಲ್ಲ ಸ್ಟಾಪ್ ಮಾಡ್ತಾರಲ್ಲ, ನರಕಕ್ಕೆ ಹೋಗೋ ರೈಲೇ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಕುತ್ಕೊಂಡ್ಬಿಟ್ರೆ ನರಕಕ್ಕೆ ಹೋಗೋ ಚಾನ್ಸೇ ಇಲ್ಲ. ಇಲ್ಲಿ ಸ್ಟಾಪ್ ಬೇರೆ ಒಂದು ಬದಲಾಯಿಸ್ಬಿಡಿ, ಮುಗಿದೋಯ್ತಲ್ಲಿ ವೈಕುಂಠದ ಕಡೆ ಹೋಗಬೇಕವ್ರತ್ತ ಆ ಕಡೆ ಹೋಗಬಾರದು. ಈ ಎಷ್ಟು ದಿವಸ ಆಗಿದೆ ಇತ್ತೀಚಿನಲ್ಲ, ಮತ್ತೆ 333 ವರ್ಷ ಆಗಿತ್ತು ನಾನು ಪ್ರವೇಶ ಮಾಡಿ. ದಿನ ದಿನಕ್ಕಿಲ್ಲಿ ಅತಿಸೇವೆ ಆಗಬಹುದು. ಏನ್ ಮ್ಯಾಜಿಕ್ ಇದು? ಒಂದು ರಾಜ ಮಹಾರಾಜರು ಇದು ಬದುಕಲಿಕ್ಕಾಗಲಿಲ್ಲ. ರಾಜ ಮಹಾರಾಜರ ಹೆಸರು ಉಳ್ಕೊ ವಂಶ ಉಳ್ಕೊಂಡಲ್ಲಿ ಇವತ್ತಿನ ದಿವಸ ಅವರ ಸತ್ತ ಜಾಗ ಪ್ರೊಟೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಇದ್ರೂ ಸುಮ್ಮನೆ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಯಾರು ದೂರ ಹೋಗೋದಿಲ್ಲ. ಏನು ಪಂಚಾಮೃತ ಏನು ಅಭಿಷೇಕ ಏನು ಬಂಗಾರದ ರಥ ಏನು, ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಎಲ್ಲಿಂದ ಬಂತಿದ್ರು ಒಂದು ನಾವು ಯೋಚನೆ ಮಾಡ್ತಾ ಇಲ್ಲ. ಇದನ್ನ ಯೋಚನೆ ಮಾಡಬೇಕು. ಭಾರಿ ಶ್ರೀಮಂತ ಎಲ್ಲಿಂದ ದುಡ್ಡು ಬಂತು ಅಂತ ಕೇಳ್ತಾನೆ. ಇವರು ಎಂಥ ಶ್ರೀಮಂತರು, ಎಲ್ಲಿಂದ ಬಂತು? ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಇದು ಅರ್ಥ ಮಾಡಿಕೊಂಡ್ರೆ ಅವರು ಯಾವ ಹರಿಯನ್ನು ಹಿಡಿದಿದ್ದಾರೋ ಆ ಹರಿಯ ಬಳಿಗೆ ನಾವು ಹೋಗಲೇಬೇಕು ಅಂತಕ್ಕಂಥ ದೀಕ್ಷೆಯನ್ನು ಹುಟ್ಟಿಸ್ತಾರೆ. ಮತ್ತೆ ಹೇಳ್ತಾರೆ ರಾಯರ ಹಿರಿಮೆ, ಮಂತ್ರಾಲಯಾಖ್ಯೇ ಪುರೇ ನವ್ಯೇಂದ್ರೋಪಲ ನೀಲ ಭವ್ಯಕರ ಸದ್ ವೃಂದಾವನ ಅಂತರ್ಗತ. ನವ್ಯ ಇಂದ್ರೋಪಲ, ನವ್ಯೇಂದ್ರೋಪಲ ಅಂತ ಹೇಳಿದರೆ ಇಂದ್ರನೀಲಮಣಿ ಅಂತ ಹೆಸರು ಅದಕ್ಕೆ. ಅಂದರೆ ಕಪ್ಪು ಶಿಲೆ, ಸಾಲಿಗ್ರಾಮ ಶಿಲೆ, ಅಲ್ಲ ಇಂದ್ರನೀಲಮಣಿ ಅಂತ ಹೊಳಿತಾ ಇದೆ. ಅದರೊಳಗೆ ರಾಯರು ಕೂತಿದ್ದಾರೆ ಅಂತ ಹೇಳಿದ್ದಾರೆ. ನಮಗೆ ಕಲ್ಲನ್ನ ಯಾಕೆ ವರ್ಣನೆ ಮಾಡಬೇಕು ಅಂತ ನಮ್ಮ ಪ್ರಶ್ನೆ. ಕಲ್ಲನ್ನ ಯಾಕೆ ವರ್ಣನೆ ಮಾಡಬೇಕು ಅಂದ್ರೆ ಅದಕ್ಕೆ ಕಲ್ಲನ್ನು ಗುರುಚಿದ್ದು ಅವರು ರಾಯರೇ ಗುರುಚಿತ್ತು. ವೆಂಕಣ್ಣ ಒಂದು ಉಂದಾನ ಮಾಡಿಸಿಟ್ಟುಬಿಟ್ಟಿದ್ದಾಗಲೇನೆ ರಾಯರು ಮೊದಲೇ 2 ವರ್ಷ 2 ತಿಂಗಳು 2 ದಿವಸ ಮುಂಚೆ ಅನೌನ್ಸ್ ಮಾಡಿದ್ರು. ಬೃಂದಾವನ ತಯಾರಾಗಿತ್ತು, ನಮಗಲ್ಲ ಅಂತ ಹೇಳಿದ್ರು. ನಮಗಲ್ಲ, ನೀವು ಮಾಡಿದ್ದು ವೇಸ್ಟ್ ಆಗಬಾರದು, ಮೊದಲೇ ಹೇಳಬಾರದು ಅಂತ ಹೇಳಿದ್ರೆ ಮೊದಲೇ ಯಾಕೆ ಅಲ್ಲ ಹೇಳಿಲ್ಲ ಅಂದ್ರೆ ವೇಸ್ಟ್ ಆಗೋದಿಲ್ಲ ಅದರಿಂದ ಅದಿರಲಿ, ನಮಗಲ್ಲ ಅಷ್ಟೇ. ಯಾರಿಗೆ? ನಮ್ಮ ಮರಿಬೊಮ್ಮಕ್ಕಳು ಬರ್ತಾರೆ ವಾದೀಂದ್ರ ತೀರ್ಥರಿಗೆ ಅಂತ ಅವನು ಅನೌನ್ಸ್ ಮಾಡಿಬಿಡ್ತಾರೆ. ಆಗಲೇ ನಿಮಗೆ ಯಾವುದು ಅಂದ್ರೆ ಒಂದು ಶಿಲೆ ಇದೆ, ಆ ಶಿಲೆ ತಂದು ಅದರಲ್ಲಿ ಮಾಡಿ ಅಂತ ಹೇಳ್ತಾರೆ. ಆ ಶಿಲೆ ಅವರು ಆರಿಸ್ತಾರೆ. ಯಾಕೆಂದ್ರೆ ರಾಮದೇವರು ಸೀತಾದೇವಿ ಒಂದು ಕ್ಷಣ ಕೂತ ಸ್ಥಳ ಅಂತದು. ರಾಮದೇವರೇ ಹುಟ್ಟಿದ ಮೇಲೆ ಸಾಲಿಗ್ರಾಮ ಆಗಲಿಲ್ಲ ಅದು. ಒಂದೀಗ ದೇವರು ಒಡಗಿದ್ರೆ ಸಾಲಿಗ್ರಾಮ, ಹುಟ್ಟಿದ್ರೂ ಸಾಲಿಗ್ರಾಮನೆ. ಅದಕ್ಕೆ ರಾಯವೃಂದಾವನಕ್ಕೆ ಯಾತಕ್ಕೆ ಆ ಸಿದ್ಧಿ ಬರ್ತದೆ ಅಂತ ಕೇಳಿದರೆ ಅದು ಪ್ರದಕ್ಷಿಣೆ ಮಾಡಿದರೆ, ಮಂಗಳಾರತಿ ಮಾಡಿದರೆ, ಅಭಿಷೇಕ ಮಾಡಿಸಿದರೆ, ಪಂಚಾಮೃತ ಮಾಡಿಸಿದರೆ ಸ್ವತಃ ರಾಮಸೀತೆಯನ್ನು ಡೈರೆಕ್ಟ್ ಆಗಿ ಮುಟ್ಟುತ್ತೆ ಅಂತ ಸಿದ್ಧಿ ಅದು. ಸ್ವತಃ ದೇವರು ಮುಟ್ಟಿ ಆಯ್ತಲ್ಲ ಈಗಾಗಲೇನೆ. ರಾಯರು ಕೊಟ್ಟ ಮೃತ್ತಿಕೆ ನಮಗೆ ಎಷ್ಟು ಮ್ಯಾಜಿಕ್ ಮಾಡಬೇಕಾದ್ರೆ ಸೀತಾರಾಮರು ಕೂತ ಕಲ್ಲು ಏನ್ ಮಾಡಬಹುದು ಲೆಕ್ಕ ಹಾಕಿ ನೋಡೋಣ. ಅದಕ್ಕೆ ರಾಘವರನ್ನು ಆರಿಸಿಕೊಂಡಿದ್ದಾರೆ. ಹರಿವಾದ ಅಂತ ಸಾಕ್ಷಾತ್ ಲಕ್ಷ್ಮೀನಾರಾಯಣರನ್ನ ಆಶ್ರಯಿಸಿ ನಾವಿರಬೇಕು. ಅದಕ್ಕೋಸ್ಕರ ವರ್ಣನೆ ಮಾಡ್ತಾರೆ, ನವೇಂದ್ರೋಪಲ ನೀಲ ಭವ್ಯಕರ ಸದ್ ವೃಂದಾವನ ಅಂತರ್ಗತ. ಅದು ಇಂಪಾರ್ಟೆಂಟ್. ವೃಂದಾವನವೇ ರಾಯರಲ್ಲ ಮತ್ತೆ. ನ ಪ್ರತೀಕೆ ನಹಿ ಸಹ ಬ್ರಹ್ಮಸೂತ್ರ. ವೃಂದಾವನದ ಒಳಗಿದ್ದಾರೆ. ವೃಂದಾವನ ರಾಯರು ತಿಳ್ಕೊಂಡ್ಬಿಟ್ರೆ ರಾಯರ ಕಲ್ಲು ಅಂತ ಆಗುತ್ತಷ್ಟೇ. ಅದಕ್ಕೆ ಧೈರ್ಯ ಮೋಸ ಮಾಡಕ್ಕೂ ಬರ್ತದೆ. ರಾಯ ಕಲ್ಲು ತಾನೇ ಆಗಿದ್ರು ಕೂಡ ಅಂತ ಹೇಳಿಬಿಟ್ಟು ರಾಯರ ಕಲ್ಲಲ್ಲ, ಕಲ್ಲು ಒಳಗಿದ್ದಾರೆ. ಮನೆ ಕಲ್ಲು ಕಟ್ಟಡ ಒಳಗೆ ವಾಸ ಮಾಡ್ತಾನೆ ಮನುಷ್ಯ. ಕಲ್ಲು ಕಟ್ಟಡದಲ್ಲ ವಾಸ ಮಾಡೋದು ನಮಗೆ ಗೊತ್ತಿರಬೇಕಾದ್ರೆ ಅವರು ವೃಂದಾವನದ ಒಳಗೆ ವಾಸ ಮಾಡ್ತಾ ಇದ್ದಾರೆ. ನವೇಂದ್ರೋಪಲ ನೀಲ ಭವ್ಯ ಕರಸದ್ ವೃಂದಾವನ ಅಂತರ್ಗತ. ಭವ್ಯ ಅಂದ್ರೆ ಮಂಗಲಕರ ಅಂತರ್ಥ. ಯಾತಕ್ಕೆ ಮಂಗಲಕರ? ರಾಮಸೀತೆಯರ ಸಂಪರ್ಕ ಅದಿದ್ದ ಮಂಗಲಕರ, ಲಕ್ಷ್ಮೀನಾರಾಯಣರ ಸಂಪರ್ಕದಿಂದ ಮಂಗಳಕರ. ಇನ್ನೂ ಅನೇಕರಿಗೆ ಗೊತ್ತಿಲ್ಲ ಆ ವೃಂದಾವನವನ್ನು ಮಾಡಿಸಿದ್ದಷ್ಟೇ ಅಲ್ಲ, ಅದರ ಒಳಗೆ 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಹಾಕಿಸ್ತಾರೆ. ಸ್ವತಃ ರಾಯರೇ ಇದು ಕಳಿಸಿದರಂತೆ, ಹೋಗಿಬಿಟ್ಟು ನೇಪಾಳಕ್ಕೆ ಕಳಿಸಿ ಗಂಡಕಿ ನದಿಯಿಂದ 12,000 ಸಾಲಿಗ್ರಾಮ ತರಿಸಿದರಂತೆ. ಅದೆಲ್ಲ ಅವ್ರ ಬಗ್ಗೆ ಶಾಸನದಲ್ಲಿ ಸಿಗುತ್ತೆ ಉಲ್ಲೇಖಗಳಲ್ಲಿ. ಸರಿ, ಸಾವಿರ 1,200 ಅವರೇ ಸೆಲೆಕ್ಟ್ ಮಾಡಿದರಂತೆ. 1,200 ಸಾಲಿಗ್ರಾಮ ಸಾಮಾನ್ಯವಾಗಿ ಎತ್ತರು ವೃಂದಾವನಸ್ಥರ ಆದಾಗ ಒಂದೆರಡು ಹಾಕೋದು ಅಭ್ಯಾಸ ಅಷ್ಟೇನೆ. ಒಂದೆರಡು ಹಾಕಿದ್ರೆ ಹೆಚ್ಚು, ಜಾಸ್ತಿ ಹಾಕೋದಿಲ್ಲ. ಅಕಸ್ಮಾತ್ ಒಂದು ಕ್ಷೇತ್ರ ಹಾಕಿಯವರು ಅಷ್ಟೇನೆ. ಆದ್ರೆ 1,500 ಅಂದ್ರೆ ಎಷ್ಟು ಗೊತ್ತೇನು? 12ಕ್ಕೊಂದು ಕ್ಷೇತ್ರ ಅಂತ ಕರೀತಾರೆ. 1,800 ಹಾಕಿದ್ರೆ ಎಷ್ಟಾಯ್ತು ಅಲ್ಲಿಗೆ ಲೆಕ್ಕ ಹಾಕಬಹುದು. ಅಂತ ದಿವ್ಯ ಕ್ಷೇತ್ರವಲ್ಲಕ್ಕೆ ಅದೊಂದು ಕಾರಣ ಆಯ್ತು. ಹೊರಗು ಕ್ಷೇತ್ರ, ಒಳಗು ಕ್ಷೇತ್ರ, ಇನ್ನು ಅರ್ಥ ಮಾಡಿ. ಅವರೊಳಗೆ ಮತ್ತೆ ಅವರೊಳಗೆ ದೇವರು ಧ್ಯಾನ ಮಾಡ್ತಾರೆ. ಮತ್ತೆ ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗತ್ ವಾಸ್ತವ್ಯ ಲಕ್ಷ್ಮೀಧವಃ. ಇಷ್ಟು ಸನ್ನಿಧಾನ ಇದ್ದಿದ್ದಕ್ಕೆ ಎಷ್ಟು ಸಾಮರ್ಥ್ಯ ಬರಬಹುದು ಲೆಕ್ಕ ಹಾಕಿ. ಆದ್ರಿಂದ ವೃಂದಾವನ ವರ್ಣನೆ ಮಾಡಿ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾಧ್ರುವಂ ಮಂಗಲಂ ವರ್ಣನೆ ಮಾಡ್ತಾರೆ. ವಿದ್ವದ್ರಾಜ ಶಿರಃ ಕಿರೀಟ ಖಚಿತಾರ್ಘ್ಯೋರು ರತ್ನ ಪ್ರಭಾ ರಾಗಾ ಗೌಹ ಪಾದುಕಾ ದ್ವಯ ಚರಹ ಪದ್ಮಾಕ್ಷ ಮಾಲಾಧರ. ಅವರ ಮತ್ತೊಂದು ವರ್ಣನೆ, ಭಾಸ್ವ ದಂಡ ಕಮಂಡರುಜ್ವಲ ಕರಹ ರಕ್ತಾಂಬರ ಆಡಂಬರ. ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾಧ್ರುವಂ ಮಂಗಳಂ. ಅವ್ರು ಹೇಗಿದ್ದಾರೆ? ವಿದ್ವದ್ರಾಜ ಶಿರಃ ಕಿರೀಟ ಖಚಿತ ಅರಘ್ಯ ರತ್ನೋರು ಪ್ರಭಾ ರಾಗ ಅಘೌಘ ಪಾದುಕ ದ್ವಯ ಚರಹ. ಒಂದೇ ಪದ, ದೊಡ್ಡ ಪದ ಅದು. ಒಂದು ವಿದ್ವಾಂಸರು ಬಂದುಬಿಟ್ಟು ಅವರು ತಮ್ಮ ಕಿರೀಟಮಣಿಗಳನ್ನ ಧರಿಸಿರ್ತಾರೆ, ಅವ್ರು ನಮಸ್ಕಾರ ಮಾಡಲಿಕ್ಕೆ ಅಂತ ಅವರು ರಾಯರ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ರೆ ಅವರ ಕಿರೀಟಮಣಿಗಳ ಕಾಂತಿ ಎಲ್ಲ ಏನಾಗುತ್ತೋ ಅಂತ ಡಲ್ಲಾ ಬಿಡುತ್ತಂತೆ. ಎಂತ ರಾಜ ಮಹಾರಾಜರಲ್ಲಿ ವಿದ್ವಾಂಸರು ಬರಲಿ ಅವ್ರು ನಮಸ್ಕಾರ ಮಾಡಿಬಿಟ್ರೆ ಅವರ ತಲೆ ಮೇಲಿನ ಮಣಿಗಳೆಲ್ಲ ಡಲ್ಲಾಗುತ್ತಂತೆ. ಇವರೇನು ಹಾಕೊಂಡಿದ್ದಾರೆ ಅಂತ ಕೇಳಿದರೆ ಪಾದಕ್ಕೆ ಹಾಕೊಂಡಿದ್ದಾರೆ ಅಷ್ಟೇ, ಬರೀ ಪಾದಕ್ಕೆ. ಅದು ಕಟಿಗೆ ಪಾದಕಿಗಳು, ಮತ್ತೆ ಕಟಿಗೆ ಪಾದಕ್ಕೆ ಹಾಕೊಂಡು ನಿಂತಿದ್ರೆ ರತ್ನ ಖಚಿತವಾದ ಕಿರೀಟ ಡಲ್ಲಾಗ್ತಿದ್ವಂತೆ. ಎಷ್ಟು ಬ್ರೈಟ್ ಇರಬಹುದು ಲೆಕ್ಕ ಹಾಕಿ. ಪಾದುಕ ದ್ವಯಚರಹ ಅಂತ ಪಾದಕಗಳಿಂದ ಓಡಾಡ್ತೀರಿ ನೀವು ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಹಾಕೊಂಡು ಅವ್ರ ಕೈಯಿಂದ ಮುಟ್ಟಿಕೊಟ್ಟ ಮಣ್ಣು ಅವ್ರ ಶಿಷ್ಯನ ಮದುವೆ ಮಾಡಿಸಿಬಿಡುತ್ತೆ. ಮೃತ್ತಿಕಾ ಲೇಪನ ಅನೇಕ ರೋಗ ಕಳೀತಾ ಇದೆ. ಅಂದಮೇಲೆ ಅವ್ರು ಹಾಕೊಂಡ ಪಾದಕಗಳ ಕಾಂತಿ ಎಷ್ಟಿದೆ ಅಂದ್ರೆ ಅಷ್ಟು ಅದ್ಭುತವಾದ ಕಾಂತಿ ಇದೆ. ರಾಗಾಘವ ಅದು ಇನ್ನೊಂದು ಅರ್ಥ ಉಂಟು ಅದಕ್ಕೆ. ಯಾರ ಅಂತದ್ ಹಾಕೊಂಡಿರ್ತಾರೆ ಅವ್ರ ಹೊರಗಿನ ಕಾಂತಿ ಹೋಗಿಬಿಡುತ್ತೆ. ಒಳಗಿನ ಅಹಂಕಾರ ಇರುತ್ತಲ್ಲ, ರಾಗ ಅಂದ್ರೆ ಕಾಮ ಅಂತ ಅರ್ಥ. ಕಾಮ ಕ್ರೋಧ ಲೋಭ ಮೋಹ ಮದ ಎಲ್ಲ ಹೋಗಿಬಿಡಬೇಕು. ನಾನು ಭಾರಿ ಶ್ರೀಮಂತ ಅಂತ ಅಹಂಕಾರ ಮುರಿದು ಹೋಗಿಬಿಡಬೇಕು. ಅಂತ ಒಂದು ಅದ್ಭುತವಾದ ಶಕ್ತಿಯನ್ನ ಹೊಂದಿರೋ ಪಾದಕಗಳನ್ನ ಧರಿಸಿದ್ದೀರಿ ನೀವೀಗ. ಯೋಚನೆ ಮಾಡಿದರೆ ಪಾದುಕ ದ್ವಯಚರಹ ಪದ್ಮಾಕ್ಷ ಬಾಲಾಧರಹ, ಅವರ ಕೈಲಿರೋದೇನು ಬರೀ ಕಮಲಾಕ್ಷ ಮಣಿ, ಜಪ ಮಾಡ್ತಾ ಕೂತಿರ್ತಾರೆ. ಆ ಜಪದ ಸಿದ್ಧಿ ನೋಡಬೇಕು. ಜಪ ಮಾಡ್ತಾ ಇವರು ಕೂತಿದ್ರೆ ಕಾಲಿ ಆಡಿದ ಜನ ಬೀಳ್ತಿದ್ರೆ ಅವರ ಕಾಂತಿನ ಮೀರಿಸ್ತಾರೆ ಎಂದು ಗೊತ್ತಾದರೆ ಮನುಷ್ಯನ ಶಕ್ತಿ ಇರೋದು ಬಾಹ್ಯ ಆಡಂಬರದಲ್ಲಿಲ್ಲ, ಬಾಹ್ಯ ಅಲಂಕಾರದಲ್ಲಿಲ್ಲ, ಅಂತಃಸತ್ವದಲ್ಲಿದೆ ಅಂತ ಹೇಳೋದಕ್ಕೆ ದೊಡ್ಡ ದೃಷ್ಟಾಂತ ಇದು. ಭಾಸ್ವದಂಡ ಕಮಂಡಲು ಉಜ್ವಲ ಕರಹ, ಕೈಯಲ್ಲಿ ಕಮಂಡಲು ದಂಡ ಹೊಳಿತಾ ಇವೆ. ಕಮಂಡಲು ದಂಡ, ದಂಡ ಎಂಬುದು ದಂಡಿಸೋದು, ತ್ರಿದಂಡಗಳು ಅಂತ ಹೆಸರು. ವಾಗ್ದಂಡ, ಮನೋದಂಡ, ಕಾಯದಂಡ ಅಂತ ಮೂರು ದಂಡಗಳು. ನಮ್ಮ ಮೂರು ದಂಡನೆ ಅದು ಪದ್ಧತಿಯಾಗಿರೋದು. ವಾಕುದಂಡ, ಮನಸ್ಸು ದಂಡ, ಕಾಯನೂ ದಂಡ. ವೇಸ್ಟ್ ಅಂತ ಅರ್ಥ. ಅಲ್ಲಿ ಹಾಗಲ್ಲ, ಮನಸ್ಸಿನ ಮೇಲೆ ಹತೋಟಿ ಅದು ವಾಗ್ದಂಡ ಅಂತ, ಮನೋದಂಡ. ಮಾತಿನ ಮೇಲೆ ಹತೋಟಿ, ಏನೋ ಗೊತ್ತಿಲ್ಲದೆ ಮಾತಾಡಿಬಿಟ್ಟೆ ಅಂತ ಹೇಳ್ತಾರೆ. ವಾಕ್ ಸರಿ ಇಲ್ಲ ಅಂತ ಅರ್ಥ. ವಾಗ್ದಂಡ, ಕಾಯದಂಡ, ದೇಹವನ್ನು ಎಂದು ಕೆಟ್ಟ ಕೆಲಸಕ್ಕೆ ಉಪಯೋಗಿಸೋದೇ ಇಲ್ಲ, ಅದಕ್ಕೆ ಕಾಯದಂಡ ಅದು. ಅದಕ್ಕೋಸ್ಕರ ಭಾಸ್ವ ದಂಡ ಕಮಂಡಲು ಉಜ್ವಲ ಕರಹ. ಮತ್ತೆ ಹೇಳ್ತಾ ಇಂತಹ ಮಹಾನುಭಾವರಿದ್ದಾರೆ. ಅವ್ರ ವಸ್ತ್ರ ಎಂಥದ್ದು ಅಂದ್ರೆ ರಕ್ತಾಂಬರ ಆಡಂಬರ. ರಕ್ತ ಅಂಬರ ಆಡಂಬರ, ರಕ್ತ ಅಂದ್ರೆ ಕೆಂಪು ಅಂತ ಅರ್ಥ, ಅಂಬರ ಅಂದ್ರೆ ಪೀತಾಂಬರ ರಕ್ತಾಂಬರ, ಅದು ಹಳದಿ ವಸ್ತ್ರ ಪೀತಾಂಬರ, ಇವರಿಗೆ ರಕ್ತಾಂಬರ. ಕಾವಿಶಾಟೆ ಹೊತ್ತಿ ಬಿಟ್ಟಿದ್ದಾರೆ ಅಂತ, ಅದೇ ಆಡಂಬರ ಹೊಳಿತಾ ಇದೆ ಅಂತ. ಕಾವಿಶಾಟೆ ಎಂಬುದು ನೋಡಿದ್ರೆ ಭಾರಿ ಡಲ್ ಆಗ್ಬೇಕು ಅದು, ಆದ್ರೆ ಅವ್ರು ಹಾಕೊಂಡಾಗ ಏನು ಇದಾಗಿ ಕಾಣುತ್ತೆ, ಏನು ಆಕರ್ಷಣೆ ಬರುತ್ತೆ ಅದಕ್ಕೆ. ಯಾರು ಹುಡುಗರು ಯಾರು ಹಾಕೋತಾರೆ ಅದು ಫ್ಯಾನ್ಸಿ ಡ್ರೆಸ್ ಆಗುತ್ತೆ, ರಾಜ ಹಾಕೋತಾರೆ ಅದು ಒಳ್ಳೆ ಭೂಷಣವಾಗಿ ಕಾಣುತ್ತೆ. ಮತ್ತು ವಜ್ರದ ಕಿರೀಟ ಯಾರು ಮನುಷ್ಯ ಹಾಕೊಂಡು ನೋಡಿದ್ರೆ ಏನೋ ಫ್ಯಾನ್ಸಿ ಡ್ರೆಸ್ ಮಾಡ್ತೀಯ ಅಂತ ಕೇಳ್ತಾರೆ, ಗೌರವ ಕೊಡೋದಿಲ್ಲ, ಮೊದಲು ತೆಗಿ ಆಮೇಲೆ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿದ್ದಾರೆ. ಅದು ರಾಯರ್ ಹಾಕೊಂಡಿದ್ದಕ್ಕೆ ಏನಾಯ್ತು, ವಸ್ತ್ರಕ್ಕೆ ಭೂಷಣ ಬಂತು. ರಕ್ತಾಂಬರಾಡಂಬರಹ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾ ಧ್ರುವಂ ಮಂಗಳಂ. ಹೀಗೆ ಅವರ ಬಗ್ಗೆ ಎಷ್ಟು ರೀತಿ ವರ್ಣನೆ ಮಾಡ್ತಾರೆ ಆಶ್ಚರ್ಯವಾಗ್ತದೆ ನಮಗೆ. ಮತ್ತೆ ಹೇಳ್ತಾರೆ, ಯದೃಂದಾವನ ಸಪ್ರದಕ್ಷಿಣ ನಮಸ್ಕಾರ ಅಭಿಷೇಕ ಸ್ತುತಿ ಧ್ಯಾನಾರಾಧನ ಮೃದ್ವಿಲೇಪನ ಮುಖಾರ್ ಏಕೋಪಚಾರಾನ್ ಸದಾ ಕಾರಂಕಾರಮಭಿಪ್ರಯಾಂತಿ ಚತುರಃ ಲೋಕಾಃ ಪುಮರ್ಥಾನ್ ಸದಾ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾಧ್ರುವಂ ಮಂಗಳಂ. ಅವರು ಏನೇನ್ ಮಾಡಿ ನಮ್ಗೆ ಏನಾಗುತ್ತೆ ಹೇಳ್ತಾರೆ. ಯದೃಂದಾವನ ಸಪ್ರದಕ್ಷಿಣ ನಮಸ್ಕಾರ ಅಭಿಷೇಕ ಸ್ತುತಿ ಧ್ಯಾನ ಆರಾಧನ ಮೃದ್ವಿಲೇಪನ ಮುಖ ಅನೇಕ ಉಪಚಾರಾನ್ ಸದಾ ಕಾರಂ ಕಾರಂ ಅಭಿಪ್ರಯಾಂತಿ ಚತುರಃ ಲೋಕಾಃ ಪುಮರ್ಥಾನ್ ಸದಾ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾಧ್ರುವಂ ಮಂಗಳಂ. ಈ ರೀತಿ ಸೇವೆ ಮಾಡಿ ಅಂತ ಹೇಳ್ತಾರ. ಏನ್ ಸೇವೆ ಮಾಡಬೇಕು? ಯದ್ಬೃಂದಾವನ ಅರ್ಚನ, ಧ್ಯಾನ ಆರಾಧನ, ಮೃದ್ವಿಲೇಪನ ಸ್ವಚ್ಛ ಮಾಡೋದು, ವೃಂದಾವನ ಸ್ಥಳವನ್ನು ಸ್ವಚ್ಛ ಮಾಡೋದು. ಮೃದ್ವಿಲೇಪನ ವೃಂದಾವನದ ಮೃದ್ವಿಲೋಪನ ಇನ್ನೊಂದು ರೀತಿ ಅರ್ಥ. ಆ ವೃಂದಾವನದ ಮೃತ್ತಿಕೆಯನ್ನು ನಾವು ಹಚ್ಚಿಕೊಳ್ಳೋದು ಬಂತಲ್ಲ. ವಿನಾ ಮಹತ್ಪಾದ ರಜೋಭಿಷೇಕ, ದೊಡ್ಡವರ ಪಾದಧೂಳಿಯನ್ನ ಧರಿಸೋದು. ಮುಖ ಅನೇಕ ಉಪಚಾರಾನ್ಸದ ಅಂತ ದೇಹದಂಡನೆಯನ್ನು ಮಾಡಿ ಅರ್ಥ ಮಾಡಿಕೊಂಡು ಮಾಡಿ, ಆ ರೀತಿ ಮಾಡಿದರೆ ಕಾರಂ ಕಾರಂ ಕೃತ್ವ ಕೃತ್ವ ಅಂತ ಅರ್ಥ. ಮತ್ತೆ ಮಾಡಿದರೆ ಮಾಡಿದರೆ ಮಾಡ್ತಾ ಇದ್ರೆ ಅಭಿಪ್ರಯಾತಿ ಚತುರಃ ಲೋಕಾಹ ಪುಮರ್ಥಾನ್ ಸದಾ. ಅಭಿಪ್ರಯಾಂತಿ ಚತುರಾಹ, ಚತುರಾಹ ಲೋಕಾಹ, ಲೋಕಾಹ ಜನಗಳು ಅಂತ ಅರ್ಥ. ಏನ್ ಮಾಡ್ತಾರೆ? ಪುಮರ್ಥಾನ್, ಚತುರಃ ಪುಮರ್ಥಾನ್, ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅಂತಕ್ಕಂಥ ನಾಲ್ಕು ಪುರುಷಾರ್ಥಗಳನ್ನು ಕೂಡ ಹೊಂದಿಬಿಡುತ್ತಾರೆ. ಇದು ಬಹಳ ವಿಶೇಷ, ಇದು ನೋಡೋದಕ್ಕೆ ನಮಗೆ ಗಾಬರಿ ಆಗಿಬಿಡುತ್ತದೆ. ಮೋಕ್ಷನೂ ಕೊಟ್ಬಿಡ್ತಾರ ರಾಯರು ಅಂತ ಕೇಳಿದರೆ, ರಾಯರು ಮೋಕ್ಷ ಕೊಡೋದು, ಲಕ್ಷ್ಮೀದೇವಿ ಕೂಡ ಮೋಕ್ಷ ಕೊಡೋದಿಲ್ಲ, ಮೋಕ್ಷ ಕೊಡೋದು ನಾರಾಯಣ ಒಂದೇನೆ, ಲಕ್ಷ್ಮೀದೇವಿ ಕೂಡ ದೇವರಿಂದ ಕೊಡಿಸ್ತಾರಷ್ಟೇನೆ. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ ಅಂತಾನೇ ಶಾಸ್ತ್ರ. ಇಲ್ಲಿ ಮೋಕ್ಷವಾಗ್ತಾನೆ ಆಚಾರ್ಯ ಅರ್ಥ ಹೇಳುತ್ತಾರೆ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಹಂತುತಿ, ಅಗಮ್ಯಸ್ತ್ವ ಹರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋ ಭವೇತ್. ಆಚಾರ್ಯ ನಿರ್ಣಯ ಅದು ಅವರೊಳಗೆ ಇದ್ದು ಅನುಗ್ರಹ ಮಾಡಿ ದೇವರು ಮೋಕ್ಷ ಕೊಡಿಸ್ತಾರೆ. ಇವರು ವೃಂದಾವನದಲ್ಲಿ ಸೇವೆ ಮಾಡೋದ್ರಿಂದ ನಾವೆಲ್ಲ ನಮ್ಮ ಜನಕ್ಕೆ ವಿವೇಕ ಎಜುಕೇಟ್ ಮಾಡ್ತಾ ಇಲ್ಲ ನಾವು, ಅದೇ ಆಶ್ಚರ್ಯ ಆಗಿರೋದು. ಇಂಜೆಕ್ಷನ್ ತಗೋ, ಬರೀ ಇಂಜೆಕ್ಷನ್ ತಗೊಂಡ್ಬಿಟ್ಟು ಚುಚ್ಕೊಂಡ್ಬಿಟ್ರೆ ಹೋಗುತ್ತಾ, ಗಾಯ ಆಗುತ್ತಷ್ಟೇ. ಔಷಧಿ ಬೇಕಲ್ಲ ಒಳಗಡೆಗೆ,